మదానందతిథిందుర్నోహృదంబరే యద్వచ్చంద్రికా స్వాంతసంతాపం నిధృంధతి వాణితే కరవాణ్యం వా చరణౌ హృది సర్వదా మద్వాక్యసరణిర్భూయా శ్రీమదాచార్యభావత హరాయ భజకానిష్టహరాయ పురవైరిణే భవాయ భవతే భూయాత్ శివాయ శిరసా నమః ఉమేషాద్యా సురావోహం ఈడే చేతోభిమానినః యూయం సర్వే ప్రపురుత మనోమే మధ్వభావకం శ్రీమధ్వః కల్పవృక్షస్థు జయార్యః కామధుక్ స్మృతః చింతామణిస్థు వ్యాసార్యః మునిత్రయముదాహృతం వాదిరాజగరూన్ వందే రఘూత్తమగరూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మి. పృథ్వీమండలమధ్యస్థాః పూర్ణబోధమతానుగాః వైష్ణవా విష్ణుహృదయాః తాన్ నమస్తే గురూన్ నమః. శ్రీగురుభ్యో నమః. హరిః ఓం. శక్రోగ్రదీషితిహిమాకర సూర్యసూను పూర్వం నిహత్య నిఖిలం యదపాంగదేశం ఆశ్రిత్య నృత్యతి శివః ప్రకటోరు శక్తిః శ్రీరత్కటాక్షవనవత్యజితం నమామి. యస్య ప్రచండ తపతాస్తిగీతవృత్తస్తుష్టో హరిఃకిల వశం వదతామవాప. శ్రీమధ్వసన్మతి పయోనిధి పూర్ణచంద్రః శ్రీవిష్ణుతీర్థమునిరాన్ముదమాతనోతు. ఇవత్తిన దివస ఎరడు శ్రేష్ఠ పర్వకాలగడు. ఒಂದು మహాశివరాత్రి, ಎರಡು ವಿಷ್ಣುತೀರ್ಥರ ಆರಾಧನೆ, ಒಂದು ದೇವತಾರಾಧನೆ, ಒಂದು ಗುರು ಆರಾಧನೆ, ಎರಡುಗಳ ಸಮಾಗಮ ಇವತ್ತು. ದೇವತೆಗಳಲ್ಲಿ ಶಿವ, ಗುರುಗಳಲ್ಲಿ ವಿಷ್ಣುತೀರ್ಥ, ಇಬ್ಬರ ಸ್ಮರಣೆ. ನಮಗೆ ಉಪನಿಷತ್ತಿನ ಮಾತಿನಿಂದ ಆಚಾರ ಹೇಳ್ತಾರೆ, ಯಶ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಶೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ನಮ್ಮಲ್ಲಿ ದೇವತಾ ಭಕ್ತಿನೂ ಇರಬೇಕು, ಗುರುಭಕ್ತಿನೂ ಇರಬೇಕು, ಹರಿಭಕ್ತಿ ಒಂದೇ ಇದ್ರೆ ಸಾಲದು ಅಂತ ಆಚಾರ ಹೇಳಿದ. ಹರಿಭಕ್ತಿ ಒಂದೇ ಇದ್ರೆ ಸಾಲದು, ದೇವತಾ ಭಕ್ತಿ ಗುರುಭಕ್ತಿ. ಯಶ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಎರಡು ದೇವೇ, ಒಬ್ಬ ದೇವ ನಾರಾಯಣ, ಇನ್ನೊಬ್ಬರು ದೇವತೆಗಳು, ಗುರುಗಳು. ಅದು ಟೀಕಾಕೃತ್ವಾದರು ನ್ಯಾಯ ಸುಧೀಲಿ ಅರ್ಥ ಬರೀತಾರೆ. ಹರಿಯಲ್ಲಿ ಸರ್ವೋತ್ತಮತ್ವೇನ ಭಕ್ತಿ, ಯಥಾ ದೇವೇ ತಥಾ ಗುರು. ದೇವತಾ ದೇವೇಶು ದೇವಯೋಗ್ಯ, ಗುರುಷು ಗುರುಯೋಗ್ಯ. ದೇವತೆಗಳಲ್ಲಿ ದೇವತೆಗಳಲ್ಲಿ ಮಾಡತಕ್ಕಂಥ ಭಕ್ತಿಯನ್ನು ಅವರಲ್ಲಿ ಮಾಡಬೇಕು, ಗುರುಗಳಲ್ಲಿ ಗುರುಗಳಲ್ಲಿ ಮಾಡ್ತಕ್ಕಂಥ ಭಕ್ತಿಯನ್ನು ಮಾಡಬೇಕು. ತಂದೆಯಲ್ಲೂ ಭಕ್ತಿ, ತಾಯಿಯಲ್ಲೂ ಭಕ್ತಿ, ತಂದೆ ಅಂತ ತಂದೆಯಲ್ಲಿ ಭಕ್ತಿ, ತಾಯಿ ಅಂತ ತಾಯಿಯಲ್ಲಿ ಭಕ್ತಿ, ಅದು ತಾರತಮ್ಯ ಕ್ರಮದಲ್ಲಿ ಮಾಡಬೇಕು. ಆವಾಗ ಉದ್ಧಾರವಾಗ್ತಾನೆ ಪುರುಷರು, ಇದ್ದವರು ಮನುಷ್ಯ ಉದ್ಧಾರವಾಗೋದಿಲ್ಲ. ಬಹಳ ಮುಖ್ಯವಾದ ಬಾಕಿ ಇದು, ಬೇರೆ ಯಾವ ಮತಗಳಲ್ಲೂ ಕೂಡ ಈ ಕಾನ್ಸೆಪ್ಟ್ ಇಲ್ಲ. ಮೊದಲನೇದಾಗಿ ದೇವರು ಅಷ್ಟೇ, ಗುರುಗಳ ಕಾನ್ಸೆಪ್ಟೇ ಇಲ್ಲ, ದೇವತೆಗಳ ಕಾನ್ಸೆಪ್ಟೂ ಇಲ್ಲ. ಆದರೆ ಆಚಾರ್ಯರು ಸಮಗ್ರವಾಗಿರ್ತಕ್ಕಂತಹ ಶಾಸ್ತ್ರವಾಂಗ್ಮಯಕ್ಕೆ ಪೂರ್ಣವಾಗಿರ್ತಕ್ಕಂತಹ ಒಂದು ನ್ಯಾಯವನ್ನು ಸಲ್ಲಿಸ್ತಾ ಹೇಳಿದ ಸಿದ್ಧಾಂತ ಇದು. ದೇವತೆಗಳಲ್ಲೂ ಗುರುಗಳಲ್ಲೇ ಭಕ್ತಿ ಮಾಡಬೇಕು. ಯಾತಕ್ಕೆ? ಅವರು ನಮ್ಮ ದೇವರನ್ನು ತೋರಿಸಿಕೊಡೋರು ಅವರು, ಆದ್ದರಿಂದಲೇ ಅವರಲ್ಲಿ ಭಕ್ತಿ ಮಾಡೋದು ನಮ್ಮ ದೊಡ್ಡ ಕರ್ತವ್ಯ ಅಂತ ತಿಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಹಾಶಿವರಾತ್ರಿ. ಬಹಳ ದಿನ ಶಿವರಾತ್ರಿ ಅಂದ್ರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಶಿವರಾತ್ರಿ ಆಚರಣೆ ಮಾಡೋರ ಸಂಖ್ಯೆ ಬಹಳ ಜಾಸ್ತಿ, ತಿಳ್ಕೊಂಡವರ ಸಂಖ್ಯೆ ಬಹಳ ಕಡಿಮೆ. ಶಿವರಾತ್ರಿ ಅಂದ್ರೆ ಏನು? ಶಿವ ಸೃಷ್ಟಿಯಲ್ಲಿ ಅವತಾರ ಮಾಡಿದ ದಿವಸ ಅಂತ ಕರೆದಿದ್ದ. ಪಂಚರತ್ನ ಅನ್ನೋ ವ್ಯಾಖ್ಯಾನದಲ್ಲಿ ಮಾತು ಬರೀತಾ, ಕೃಷ್ಣಾಷ್ಟಮಿ ಕೃಷ್ಣ ಚತುರ್ದಶಿ ಚ. ಕೃಷ್ಣಾಷ್ಟಮಿ ಅಂದ್ರೂ ಶ್ರೇಷ್ಠ ಅಲ್ಲ, ಅಷ್ಟಮಿನೇ ಶ್ರೇಷ್ಠ ಅಲ್ಲ, ಕೃಷ್ಣಾಷ್ಟಮಿ ಶ್ರೇಷ್ಠ ಅಲ್ಲ. ಕೃಷ್ಣ ಅವತಾರ ಮಾಡಿದ್ದು ಕೃಷ್ಣಾಷ್ಟಮಿ ದೊಡ್ಡ ಬರಬೇಕಲ್ಲ ಆಗಿರೋಯ್ತು. ಅದೇ ರೀತಿ ಚತುರ್ದಶಿ ಅಷ್ಟು ಒಳ್ಳೆ ತಿಥಿ ಅಲ್ಲ, ಆದರೆ ಶಿವ ಅವತಾರ ಮಾಡಿದ್ದಕ್ಕೆ ಶಿವರಾತ್ರಿ ಆಗಿದೆ. ಅದು ಯದುದ್ಭವ ಲೋಕ ವಿಗರ್ಹಿತೇತಿ, ಲೋಕ ವಿಗರ್ಭಿತವಾದರೂ ಕೂಡ ಅತ್ಯಂತ ಪೂಜ್ಯ ತಿಥಿಗಳಾದವು ಶಿವನ ಅವತಾರದ ದಿವಸ. ಅದು ಹೇಳೋದು ಕೂಡ ಶಿವರಾತ್ರಿ. ಅನೇಕರಿಗೆ ಗೊತ್ತಿಲ್ಲ, ಪ್ರತಿ ತಿಂಗಳ ಕೃಷ್ಣಪಟ್ಟ ಚತುರ್ದಶಿನೂ ಶಿವರಾತ್ರಿನೇ, ಇದು ಮಹಾಶಿವರಾತ್ರಿ ಅಂತ ಕರೀತಾರೆ. ಅವರು ಆಚರಣೆ ಮಾಡೋರು ಪ್ರತಿ ಮಾಸದ ಪ್ರತಿ ಚತುರ್ದಶಿಯೂ ಕೂಡ ಕೃಷ್ಣ ಚತುರ್ದಶಿಯು ಶಿವರಾತ್ರಿ, ಇದು ಮಹಾಶಿವರಾತ್ರಿ. ಮಾಘ ಮತ್ತು ಬುದ್ಧ ಮಾಘ ಬಹುಳ ಕೃಷ್ಣ ಚತುರ್ದಶಿಯನ್ನು ಬಹಳ ದಿನ. ಅದಕ್ಕೆ ಮಹಾಶಿವರಾತ್ರಿ ಯಾಕೆ ಕರೀತಾರೆ, ಬಯ ಶಿವರಾತ್ರಿ ಯಾಕೆ ಕರೆಯೋದಿಲ್ಲ ಅಂದ್ರೆ ಆಯ್ತು. ನಮ್ಮಲ್ಲಿ ಹರಿದಿನ ಪಕ್ಷಕ್ಕೆ ಒಂದು, ಅವರದು ಮಾಸಕ್ಕೊಂದು, ಇಷ್ಟೇ ವ್ಯತ್ಯಾಸ. ಇಲ್ಲೂ ಹರಿಯ ಹರಿದು ಹೆಚ್ಚು ಬಂತು, ಶಿವನಿಂದ ಕಡಿಮೆ ಬಂತು. ಆದರೆ ಶಿವನೂ ಪೂಜ್ಯ, ಹರಿಯೂ ಪೂಜ್ಯ. ಹರಿ ಸರ್ವೋತ್ತಮತ್ವೇನ ಪೂಜ್ಯ, ಶಿವ ಮನೋನಿಯಾಮಕತ್ವೇನ ಪೂಜ್ಯ ಎಂಬುದು ವಿಶೇಷ. ಭಗವದ್ಗೀತೆಯಲ್ಲಿ ಮಾತು ಬರುತ್ತದೆ. ಭಗವದ್ಗೀತೆ ಒಪ್ಪಿದ ಮೇಲೆ ಸಮಸ್ಯೆನೇ ಇಲ್ಲ. ಅಲ್ಲಿ ಹೇಳಿದ್ರು, ಪಶ್ಯಾಮಿ ದೇವಾನ್ ತವ ದೇವ ದೇಹೆ, ಎಲ್ಲ ಋಷಿಗಳನ್ನು ನೋಡುತ್ತೇನೆ. ಬ್ರಹ್ಮಾಂಡ ಮೀಶಂ ಕಮಲಾಸನಸ್ಥಂ ಋಷಿಮಿಶ್ಚ ಸರ್ವ ಉರಗಾಮಶ್ಚ ದಿವ್ಯಾನ್. ಅರ್ಜುನನ ಮಾತು, ನಿನ್ನ ದೇಹದಲ್ಲಿ ಬ್ರಹ್ಮದೇವರು ನೋಡ್ತಾ ಇದ್ದೇನೆ. ಕಮಲಾಸನಸ್ಥಂ ಶಿವಂ ಪಶ್ಯ, ಕಮಲಾಸನನ ತೊಡೆ ಮೇಲೆ ಕೂತಿರ್ತಕ್ಕಂತಹ ರುದ್ರದೇವರನ್ನು ಕಾಣ್ತಾ ಇದ್ದೇನೆ. ವಿಷ್ಣುವಿನ ತೊಡೆ ಮೇಲೆ ಬ್ರಹ್ಮದೇವರು, ಬ್ರಹ್ಮದೇವರ ತೊಡೆ ಮೇಲೆ ರುದ್ರದೇವರು, ತಾತ ಮಗ ಮೊಮ್ಮಗ. ಇದು ಭಗವದ್ಗೀತೆ ಕೊಟ್ಟ ಚಿತ್ರ, ಇದು ಯಾರದೋ ಕಲ್ಪನೆಯಲ್ಲ, ಭಗವದ್ಗೀತೆಯ ಮಾತು. ಭಗವದ್ಗೀತೆ ಒಪ್ಪದೇ ಇರೋದೇ ಇಲ್ಲ. ಅವರು ಶಾಸ್ತ್ರದ ಪರಿಚಯ ಇದ್ರೆ ಅಂದಮೇಲೆ ಮಾತು ಒಪ್ಪಲೇಬೇಕಾಗ್ತದೆ. ಆ ದೃಷ್ಟಿಯಿಂದ ಶಿವರಾತ್ರಿ, ಶಿವ ಅಂದ್ರೆ ಮಂಗಳ ಅಂತ ಇನ್ನೊಂದು ಅರ್ಥ. ಶಿವರಾತ್ರಿ ಮಂಗಳಕರವಾದ ವ್ಯಕ್ತಿಗೆ ಸಂಬಂಧಪಟ್ಟಂತ ರಾತ್ರಿ ದಿವಸ ಅಂತ. ಆದರೆ ಶಿವ ಶಿವ ಯಾತಕಾರ ಅಂದ್ರೆ ಭಾಗವತಲ್ಲಿ ಹೇಳುತ್ತಾರೆ, ಒಬ್ಬ ಗಮನ ಅತ್ಯಂತ ಮುಖ್ಯವಾಗಿ ಕಪಿಲಗೀತೆಯ ಮಾತು, ಯೌಚ ನಿಸ್ತೃತ ಸರಿತ್ ಪ್ರಭರೋದಕೇನ ತೀರ್ಥೇನ ಮೂರ್ಧತಿ ಧೃತೇನ ಶಿವ ಶಿವೋಭೂ. ಪರಮಾತ್ಮನಾದ ಶ್ರೀಹರಿಯ ಪಾದೋದಕವಾದ ಗಂಗೆಯನ್ನ ಶಿರಸ್ಸಿನಲ್ಲಿ ಧರಿಸಿ ಗಂಗಾಧರನಾಗಿ ಶಿವ ಶಿವೋಭೂ, ಶಿವ ಶಿವ ಅನಿಸಿಕೊಂಡ. ಅಂದಮೇಲೆ ಶಿವನಿಗೆ ಶಿವತ್ವ ಬಂದಿದ್ದು ಸಾಕ್ಷಾತ್ ವಿಷ್ಣು ಪಾದೋದಕದ ಸಂಬಂಧದಿಂದಾಗಿ. ಹರಿ ಸರ್ವೋತ್ತಮವನ್ನು ಸಾಧಿಸತಕ್ಕಂಥ ಶ್ರೇಷ್ಠ ವೈಷ್ಣವ ಶಿವ ಅಂತ ವಾದಿರಾಜಸ್ವಾಮಿಗಳು ತಮ್ಮ ಸರಸಭಾರತಿ ವಿಲಾಸ ಯುದ್ಧಮಲ್ಲಿಕಾರ್ಯಗಳನ್ನು ನಿರೂಪಣೆ ಮಾಡ್ತಾರೆ. ಒಂದರ ತಲೆ ಮೇಲೆ ತೀರ್ಥ ಹಾಕೊಂಡ್ರೆ ವಿಷ್ಣು ಭಕ್ತ ಅಂತಾರೆ, ತಲೆ ಮೇಲೆ ಯಾವಾಗಲೂ ಇಟ್ಕೊಂಡು ಕೂತಿದ್ದಾರಲ್ಲ ಎಂತ ವಿಷ್ಣು ಭಕ್ತ ನೋಡಿ ಅಂತ ಹೇಳ್ತಾರೆ. ಗಂಗಾಧರಹ ಅಂತ ಪಾತ್ರ ಉಪಯೋಗಿಸ್ತಾರೆ. ಗಂಗಾಧರಹ ಸರಸಭಾ ಒಳ್ಳೆ ಯುಕ್ತಿ ಕೊಡ್ತಾರೋ ವಜ್ರಸವಾಗಿ ತಮಾಷೆ ಹೇಳ್ತಾರೆ ಅಂದ್ರೆ, ಗಂಗಾಧರ ನಿಮ್ಗೆ ಗೊತ್ತಲ್ಲ, ಓ ನಿಮಗೆ ಗೊತ್ತು, ನಮ್ಮ ಶಿವ ಅಂತ ಹೇಳ್ಬಿಡ್ತೇನೆ. ಹೌದಲ್ಲ, ಗಂಗಾ ಯಾರು ಗೊತ್ತಲ್ಲ, ಗೊತ್ತು ನಮಗೆ, ನಮ್ಮ ಯಾರು ಗಲಾಟೆ ಬೇಡ, ಡಿಕ್ಷನರಿ ನೋಡೋಣ ಅಂತ ಹೇಳ್ತಾರೆ. ಎಲ್ಲರೂ ಒಬ್ಬರು ಡಿಕ್ಷನರಿ, ಅವರ ಕ್ವಶನ್ ಮುಂದೆ ಆಪ್ರೇಟ್ ಡಿಕ್ಷನರಿ ತಗೊಳ್ಳಿ, ಏನು ಯೋಚನೆ ಬೇಡ. ಎಲ್ಲರೂ ಪಿಂಟು ಮಾಡಿ ನಾವೇನು ಮಾತಾಡ ಏನು ಪಿಂಟೆ ಮಾಡ್ತಾರೆ, ಯೋಚನೆ ಇಲ್ಲ. ಅದರಿಂದ ಅವ್ರು ಮಾಡ್ತಿದ್ದಾರೆ. ಆದ್ರೆ ಡಿಕ್ಷನರಿ ಏನಿದೆ ತೆಗೆದು ನೋಡಿ, ಗಂಗಾ ವಿಷ್ಣುಪದಿ ಅಂತ. ಗಂಗಾ ವಿಷ್ಣುಪದಿ ಕಿಲ ವಿಷ್ಣು ಪಾದೋದಕ ನಿಮ್ಮದೇ ಎರಡು ಕೂಡ. ಗಂಗಾಧರ ಒಪ್ಕೊಂಡಿದ್ದೀರಿ, ಗಂಗಾ ವಿಷ್ಣು ಪಾದೋದಕ ಅಂತ ಒಪ್ಕೊಂಡಿದ್ದೀರಿ. ಸೊ ವಿಷ್ಣು ಪಾದೋದಕ ಧರ ಸುಲಭ ಆಗಿರುತ್ತೆ. ಯಾರು ಒಂದರ ತಾಕೊಂಡ್ರೆ ಭಕ್ತ, ಪಾದ ತೊಳೆದವನೊಬ್ಬ, ತೊಳೆಸಿಕೊಂಡವನೊಬ್ಬ, ಪದಧರ ನಿರ್ಮಾಲ್ಯವನು ಮಸ್ತಕದಲ್ಲಿ ಧರಿಸಿದವನೊಬ್ಬ, ಇನ್ನೇನು ಸಂಶಯ ಇದೆ? ಇದು ಶಿವನ ಹಿರಿಮೆಯನ್ನು ಸಾರ್ತಕ್ಕಂಥ. ಜೊತೆಗೆ ವೈಷ್ಣವಾನಾಂ ಯಥಾಶಂಭು ಭಾಗವತದಲ್ಲಿ ಹೇಳ್ತಾ, ವೈಷ್ಣವ ಹೇಗಿರಬೇಕು ಅಂದ್ರೆ ರುದ್ರದೇವರಿಂದ ಹೇಗಿರಬೇಕು, ತಲೆಗೆ ಸದಾ ಪಾದೋದಕ ಹಾಕೊಂಡಿರಬೇಕು. ಕೃತಿ ರೂಪಂ ಮುಖೇ ನಾಮ ನೈವೇದ್ಯ ಉದರೇ ಹರೇಹೇ ಪಾದೋದಕಂಚ ನಿರ್ಮಾಲ್ಯಂ ಮಸ್ತಕೆ ಯಶಸ್ಸೋ ಅಚ್ಯುತ. ಕೃಷ್ಣಾಮೃತ ಮಹಾಣದಲ್ಲಿ ಆಚಾರ್ಯರ ಮಾತು, ತಲೆ ಮೇಲೆ ಭಗವಂತನ ತೀರ್ಥ ಇಟ್ಟುಕೊಳ್ಳೋದು ವೈಷ್ಣವರ ಶ್ರೇಷ್ಠ ಲಕ್ಷಣ, ರುದ್ರದೇವರು ಹಾಗಿದ್ದಾರೆ. ಇದು ನಿರೂಪಣೆ ಮಾಡ್ತಾ ಇದ್ದ ರುದ್ರದೇವರ ಹಿರಿಮೆ. ಮನೋ ನಿಯಾಮಕರು ಒಂದು ಬಹಳ ದೊಡ್ಡದು. ಒಂದು ಕಡೆಗೆ ಲಯಕಾರಕರು ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಆಚಾರ್ಯ ಹೇಳುತ್ತಾರೆ. ಚಕ್ರ ಉಗ್ರದೀದಿತಿ ಅವರೆಲ್ಲರೂ, ಚಕ್ರ ಅಂದ್ರೆ ಇಂದ್ರದೇವರು, ಉಗ್ರದೀದಿ ಸೂರ್ಯ, ಹಿಮಾಕರ ಚಂದ್ರ, ಸ್ವಾಮಿ ಸೂರ್ಯ ಸೂನು ಯಮ, ಸೂರ್ಯ ಸೂರ್ಯ ಸೂನು ಇಬ್ಬರು ಗ್ರಹಿಸುತ್ತೆ. ಯಮದೇವರು, ಯಮದೇವರು ಉಳಿದವರು ನಿಗ್ರಹ ಮಾಡಿದ್ರೆ ಯಮದೇವರು ನಿಗ್ರಹ ಮಾಡ್ತಾರೆ ಇವರು. ಅವರೆಲ್ಲ ನಿಗ್ರಹ ಮಾಡಿಬಿಟ್ಟು ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ, ಎಲ್ಲರ ಸಮ್ಮಾನ ಮಾಡಿ ಕುಣಿತಾ ಇದ್ದಾರೆ ನಟರಾಜನಾಗಿ. ಇದು ಮಹಾಲಕ್ಷ್ಮಿಯ ಕಡೆಗಣ್ಣ ಕುಡಿನೋಟದ ತುದಿಯಿಂದ, ಅವರ ಅನುಗ್ರಹದ ಬಲದಿಂದ ಅವರಿಗೆ ಶಕ್ತಿ ಕೊಡಲು ಬಂದಿದ್ದು ಪರಮಾತ್ಮನ ಶ್ರೀರತ್ಕಟಾಕ್ಷ ಬಲವ ತ್ಯಜಿತಂ ನಮಾಮಿ ಎಂದು ದ್ವಾದಶ ಸ್ತೋತ್ರದಲ್ಲಿ ಒಳ್ಳೆ ಅಮೂಲ್ಯವಾದ ಸ್ತೋತ್ರ ಅದು ಸ್ತೋತ್ರ ಮಾಡ್ತಾ ಇದ್ದ. ಈಗ ಶಿವ ಲಯದ ದೇವತೆ, ಲಯಕರ್ತೃವಾದ ದೇವತೆ, ಅದು ಬಹಳ ಮುಖ್ಯ. ಲಯಕರ್ತೃವಾದ ದೇವತೆ, ಲಯಕರ್ತೃ ಅನ್ನೋದಕ್ಕೆ ಎರಡರ್ಥ. ಅವ್ರು ಏನ್ ಮಾಡ್ತಾರೆ, ತಾಮಸರಿಗೆ ಜ್ಞಾನ ಲಯ ಮಾಡಿಬಿಡ್ತಾರೆ. ಪಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಂತೇಳಿ ಪರಮಾತ್ಮನ ಅಪ್ಪಣೆಯಂತೆ ಪಾಶುಪತ ಮತವನ್ನು ಪ್ರಸಾರ ಮಾಡ್ತಾ ರಾತ್ರಿ ಮಾಡಿಬಿಡ್ತಾರೆ. ಅದಕ್ಕೆ ಶಿವರಾತ್ರಿ, ಶಿವರಿಂದ ರಾತ್ರಿ ಆಗುತ್ತೆ ಅಂತ. ರಾತ್ರಿ ಅಜ್ಞಾನ ಉತ್ತಿಷ್ಟಂ ಅಂತ ಆಚಾರ್ಯರು ಭಾಷ್ಯ ಭಾಗವತಾತ್ಪರ್ಯದಲ್ಲಿ ಬರ್ತಾರೆ. ರಾತ್ರಿ ಅಂದ್ರೆ ಅಜ್ಞಾನ, ಅಜ್ಞಾನವನ್ನು ಕೊಡ್ತಾರೆ, ಮಿಥ್ಯಾಜ್ಞಾನವನ್ನು ಕೊಡ್ತಾರೆ. ಅದಕ್ಕೆ ಶಿವರಾತ್ರಿ ಅಂತ ಕರೀತಾರೆ. ಯಾರಿಗೆ? ಅಯೋಗ್ಯರಿಗೆ. ಯೋಗ್ಯರಿಗೆ ಶಿವರಾತ್ರಿ ಮಂಗಳಕರವಾದ ರಾತ್ರಿ ಮಾಡ್ತಾರೆ. ಪರೀಕ್ಷಿತ ರಾಜನಿಗೆ ಭಾಗವತ ಹೇಳಿದ್ರಲ್ಲ ಶುಕರೂಪದಿಂದ, ಒಳ್ಳೆ ಭಾಗೀರಥಿ ಧರನೆ ಭಾಗವತ ಧರ. ರುದ್ರದೇವರ ತಲೆ ಮೇಲೆ ಗಂಗೋದಕ, ಹೃದಯದೊಳಗೆ ಭಾಗವತೋದಕ ಎಷ್ಟು ಭಾಗವತ ಅಮೃತ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಗಂಗಾಮೃತ ಭಾಗವತ ಅಮೃತ, ಒಳಗೂ ವಿಷ್ಣು ಭಕ್ತರು ಹೊರಗೂ ವಿಷ್ಣು ಭಕ್ತರು, ಒಳಗೊಂದು ಹೊರಗೊಂದು ಅಲ್ಲವರು ಅಪೂರ್ವ ರೀತಿಯಲ್ಲಿ ಇದ್ದಾರೆ. ಮತ್ತೊಂದು ಕಡೆ ವಾದರಾಜ ತಮಾಷೆ ಮಾಡುತ್ತಾರೆ, ರುದ್ರದೇವರ ಕಂಠದಲ್ಲಿ ವಿಷ ಇದೆ, ನೀಲಕಂಠವರು, ಆದರೆ ಹೃದಯದಲ್ಲಿ ವಿಷ ಇಲ್ಲ. ಬಹಳ ಮುಖ್ಯ, ಹೃದಯದಲ್ಲಿ ಭಾಗವತ ಇದೆ, ಹೃದಯದಲ್ಲಿ ಭಾಗವತ ಇದೆ. ಕಂಠ ಮಾತು ಹೊರಟು ಮನಸ್ಸು ಒಳ್ಳೆಯದು ಅಂತಾರಲ್ಲ ಆಟ, ಮಾತೆಲ್ಲ ಕಂಠ. ಅವ್ರ ಬಾಯಿಂದ ಬಾಯಿ ಮಾತಾಡ್ತೆ, ಒಳಗಿರಲಿಲ್ಲ ಅಂತ ಅರ್ಥ. ಅವ್ರ ಪಾಶುಪತ ಬಾಯಿ ಮಾತಾಡ್ತೆ, ಒಳಗಿಂದ ಬಂದಿದ್ದಲ್ಲ. ಅವರೇ ಹೇಳ್ತಾರೆ, ಪಾರ್ವತಿ ಯಾರು ಬಂದು ಹೇಳಬೇಡ, ನಾನು ಗಟ್ಟಿಗೆ ಏನೋನು ಹೇಳ್ತೇನೆ, ಒಳಗೇನ್ ಮಾಡ್ತೇನೆ ಗೊತ್ತೇನು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ರಾಮ ತತ್ತುಲ್ಯಂ ರಾಮನಾಮ ವರಾನನಿ. ಒಳಗೆ ಹೀಗಿದ್ದೇನೆ ನಾನು, ಯಾರ ಮುಂದೆ ಹೇಳಬೇಡ ಅಂತ ಹೇಳ್ತಾರೆ ಒಂದು ಪುರಾಣದೊಳಗೆ. ಆದ್ದರಿಂದ ಶಿವನಿಂದ ರಾತ್ರಿ ಅಯೋಗ್ಯರಿಗೆ, ಶಿವನಿಂದ ಮಂಗಳ. ಲಯ ಯಾವ ಲಯ? ಇವರಿಗೆ ಜ್ಞಾನ ಲಯ, ಅವರಿಗೆ ಅಜ್ಞಾನದ ಲಯ. ಪರೀಕ್ಷಿತ ರಾಜನಿಗೆ ಅಜ್ಞಾನದ ಲಯ ಮಾಡಿಬಿಟ್ಟು 7 ದಿವಸಕ್ಕೆ ವೈಕುಂಠದ ದಾರಿ ತೋರಿಸಿದ್ರು ಮಹಾನುಭಾವರು. ಅದಕ್ಕೆ ಮೃತ್ಯುಂಜಯ ಅಂತ ಆಯ್ತು. ಮೃತ್ಯುಂಜಯ, ರುದ್ರದೇವರು ಮೃತ್ಯುವನ್ನ ಗೆದ್ದವರು ಅಂತ ಹೆಸರು ಅವರಿಗೆ. ಯಾಕೆ ಸೀರಿಯತ್ ಕಟಾಕ್ಷ ಫಲವತಿ ಅಜಿತಂ ನಮ, ಮೃತ್ಯುವನ್ನು ಗೆದ್ದವರು. ಅದಕ್ಕೇನೆ ಜಯತೀರ್ಥರದು ಜಯತೀರ್ಥರ ಸುಧ, ಇವರು ಮೃತ್ಯುಂಜಯ ತೀರ್ಥರ ಸುಧ. ಮೃತ್ಯುಂಜಯ ತೀರ್ಥರು ಅಂದ್ರೆ ರುದ್ರದೇವರು ಅಂತ, ಮೃತ್ಯುಂಜಯ ರುದ್ರದೇವರು. ಅವ್ರು ಹೇಳಿದ ಭಾಗವತ ಮೃತ್ಯುಂಜಯ ತೀರ್ಥ. ಅದನ್ನ ನಾವು ಕೇಳಿದರೆ ಕೇಳದೆ ಹೋದ್ರೆ ಉದ್ಧಾರವಾಗೋದೇ ಇಲ್ಲ. ಅವರು ಬಾಯಿಂದ ಬಂದಿದ್ದನ್ನು ಕೇಳಿದ್ರೆ ಉದ್ಧಾರ ಆಗೋದಿಲ್ಲ, ಹೃದಯದ ಬಂದನ್ನು ಕೇಳದೆ ಹೋದ್ರೆ ಉದ್ಧಾರ ಆಗೋದಿಲ್ಲ. ಎರಡೂ ಅವರಿಂದ ಬಂತು, ಸನ್ಮತವೂ ಬಂತು ದುರ್ಮತವೂ ಬಂತು. ಅವ್ರ ರಹಸ್ಯ ತಿಳ್ಕೊಳ್ಳೋದು ಕಷ್ಟ, ಅದಕ್ಕೇನೆ ಅವ್ರ ಉಪಾಸನೆಯನ್ನು ಬೇಷ ಪೂರ್ಣ ರೀತಿಯಲ್ಲಿ ಮಾಡಬೇಕು. ಇದು ಒಂದು ಮುಖ. ಇನ್ನೊಂದು ಅವರು ಮನೋನಿಯಾಮಕರಾದ ದೇವತೆ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಹರಿದಾಸ ಸಾಹಿತ್ಯದೊಳಗೆ ರುದ್ರದೇವರ ಮೇಲೆ ಎಷ್ಟು ಸ್ತೋತ್ರ ಇದೆ ಅಂದ್ರೆ ಶೈವರು ನೋಡಿಬಿಟ್ರೆ ಇದು ನಮ್ಮವರೇ ಬರೆದಿರೋದು ಅನ್ನಷ್ಟು ಮಟ್ಟಿಗೆ ಭಾರಿ ದಿವ್ಯ ಶ್ಲೋಕಗಳು. ಶಿವರೇ ನಾನಿನ್ನ ದೇವಕನಯ್ಯ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಮಾಧವನ ತೋರಿಸೈ ಗುರುಕುಲೋತ್ತುಂಗ, ವೃಷಭ ನೇರಿದ ವಿಷಧರ ನಾರೇ ಪೇಡಮ್ಮಯ್ಯ. ಶ್ರೀಪಾದರಾಜರ ದೇವರ ನಾಮ ಎಷ್ಟು ಜನ ಬರೆದಿದ್ದಾರೆ, ಅಪೂರ್ವ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಹರಿಕಥಾಮೃತದಲ್ಲಿ ಬೇಕಾದಷ್ಟು ಪದ್ಯಗಳಿವೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನನ ವಿಲೋಚನ ಕಾಮಿತಪ್ರದ ಕರುಣಿ ಶಮಗೆ ಸದಾ ಸುಮಂಗಳವ. ಕೃತ್ಯ ವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಡಿ ಶಿಷ್ಯತ್ವ ವಹಿಸಿ ಅಖಿಳಾಗಮರ್ಥಗಳೋದಿ ಜನಡಿಯೊಳು 10 ಕಲ್ಪದಿ ತಪವ ಕೈದಾದಿತ್ಯರೊಡಗೆ ಉತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಮಹಾದೇವ. ಎಷ್ಟು ಸ್ತೋತ್ರಗಳು ಲೆಕ್ಕನೇ ಇಲ್ಲ. ಫಣಿಗಣವರ ಭೂಷ ಪಾರ್ವತೀ ಶಾಖ್ಯ ವೇಷ ಖಲ ಜನಕೃತ ರೋಷ ಖಂಡಿತಾತ್ಮೀಯ ದೋಷ ಸದರುಣ ಗಿರಿ ವಾಸ ಚಕ್ರ ಸೂರ್ಯಾದ್ಯ ಜೀಶ ಪರಿಹೃತ ಭವ ಪಾಶ ಪಾತು ಮಾಂ ಪಾರ್ವತೀಶ. ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿ ಎಷ್ಟೋ ಸ್ತೋತ್ರ ಬರೆದುಬಿಟ್ಟಿದ್ದ. ಹರಾಯ ಭಜಕಾನಿಷ್ಠ ಹರಾಯ ಪುರವೈರಿನೇ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಇದು ವಾದಿರಾಜ ಸ್ತೋತ್ರನೇ. ಜೊತೆಗೆ ಅಂಗಾನುಷಂಗತ ಭುಜಂಗ ವತುಂಗ ಭೋಗಂ ಗಂಗಾತರಂಗಕೃತ ಮಂಗಲ ಮೌಲಿ ಭಾಗಂ ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ ತಮ್ ಗೌರ್ಯಪಾಂಗ ರಥಮಾಶ್ರಯ ವಿಶ್ವನಾಥಂ. ಹೀಗೆ ಸ್ತೋತ್ರಗಳು ಸುರಿಮಣೆ ಮಾಡ್ತಾರೆ. ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ತುಂಗೋಲ್ಲಸ ತವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮ ಶಿವಾಯ. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ರುದ್ರದೇವರ ಆರಾಧನೆ ಅತ್ಯಂತ ಮುಖ್ಯವಾದದ್ದು. ಸರ್ವೋತ್ತಮತ್ವೇನ ಅಲ್ಲ, ಮನೋನಿಯಾಮಕತ್ವೇನು ಉಪಾಸನೆ ಮಾಡಬೇಕು. ಯಾರು ಶಿವನನ್ನ ಆರಾಧನೆ ಮಾಡೋದಿಲ್ಲ ಅವರ ಮನಸ್ಸಿನಲ್ಲಿ ಎಂದೂ ಕೂಡ ಏಕಾಗ್ರತೆ ಬರೋದಿಲ್ಲ, ಜ್ಞಾನನೇ ಬರೋದಿಲ್ಲ. ಆಬ್ಜೆಕ್ಟ್ ಮೈಂಡೆಡ್ ಆಗಿದ್ರೆ ಲೋಕದ ವಿದ್ಯೆನೇ ಬರೋದಿಲ್ಲ. ಇನ್ನು ಶಾಸ್ತ್ರವಿದ್ಯೆ ಎಲ್ಲಿಂದ ಬರುತ್ತದೆ? ಪರೀಕ್ಷಿತ ರಾಜ ಕೇಳ್ತಾನೆ, ಯಾರ್ಯಾರನ್ನು ಯಾವ ಫಲಕ್ಕೋಸ್ಕರ ಉಪಾಸನೆ ಮಾಡಬೇಕು ಅಂದ್ರೆ ಭಾಗವತದಲ್ಲಿ ಹೇಳ್ತಾರೆ, ವಿದ್ಯಾಕಾಮಸ್ತು ಗಿರೀಶಂ. ಒಳ್ಳೆಯ ವಿದ್ಯೆ ಬೇಕು ಅಂತ ಇದ್ರೆ ರುದ್ರದೇವರ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಯಾಕೆ? ವಿದ್ಯೆ ಬರಬೇಕಾದ್ರೆ ಮನಸ್ಸು ಸರಿ ಇರಬೇಕು. ಮನೋನಿಯಾಮಕರವರು ಅಂದಮೇಲೆ ಅವರ ಅನುಗ್ರಹದಿಂದ ಒಳ್ಳೆ ವಿದ್ಯೆ ಬರುತ್ತದೆ. ಗಂಡ ನೋಡಿದರೆ ವಿದ್ಯಾ ಡಿಪಾರ್ಟ್ಮೆಂಟ್, ಹೆಂಡತಿ ನೋಡಿದರೆ ಬುದ್ಧಿ ಡಿಪಾರ್ಟ್ಮೆಂಟ್. ಬುದ್ಧಾತ್ಮಿಕ ಉಮಾಯಾಮ್ ಅಂತ ಆಚಾರ್ಯ ಹೇಳ್ತಾರೆ. ಬುದ್ಧಾತ್ಮಿಕಾಯಾಮ್ ಉಮಾಯಾಮ್ ಅಂತ ನಿರ್ಣಯ ಇದೆ ಆಚಾರ್ಯರವ. ವಿದ್ಯೆ ಕೊಡೋದು ಗಂಡ, ವಿದ್ಯಾ ಬುದ್ಧಿ ಅಂದರೆ ಪಾರ್ವತಿ ಪರಮೇಶ್ವರರ ಅವನ ಆರಾಧನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಜೊತೆಗೆ ಆಚಾರ್ಯ ಹೇಳಿದ ಭಾಗವತದ ಮಾತಿನಲ್ಲಿ ಸ್ಪಷ್ಟ ಬರ್ತದೆ, ಪಾರ್ವತಿ ಇನ್ನೊಂದೇನು ವರ ಕೊಡ್ತಾರೆ ಅಂದ್ರೆ, ಯಾರು ಪಾರ್ವತಿ ಗೌರಿ ಪೂಜೆಯನ್ನು ಮಾಡ್ತಾರೆ ಅದು ಅವರಿಗೆ ದೀರ್ಘ ಸುಮಂಗಲಿಯರಾಗ್ತಾರೆ ಎಂಬ ಫಲಶ್ರುತಿಯನ್ನು ಹೇಳುತ್ತಾರೆ. ಮಾಂಗಲ್ಯಾರ್ಥ ಉಮಾಂ ಸತೀಂ ಅಂತ ಭಾಗವತವಾಗಿ ದೀರ್ಘ ಸುಮಾಂಗಲ್ಯಕ್ಕೋಸ್ಕರವಾಗಿ ಉಮಾಂ ಸತೀಂ ಗೌರಿ ಪೂಜೆಯನ್ನು ಮಾಡಬೇಕು ಅನ್ನೋದು ಭಾಗವತದ ಸಂದೇಶ. ಹೀಗೆ ಉಮಾ ಮಹೇಶ್ವರರ ಆರಾಧನೆ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು. ಅವರ ಆರಾಧನೆಯೂ ಮುಖ್ಯ, ತಾರತಮ್ಯ ಜ್ಞಾನ ಪರಿಜ್ಞಾನನೂ ಮುಖ್ಯ. ಇನ್ನೊಂದು ಮಾತು ಹೇಳ್ತಾರೆ, ಎಲ್ಲಾ ಇಂದ್ರಿಯಗಳು ಇವೆ, ಅದಕ್ಕೆಲ್ಲ ದೇವತೆಗಳು ಇದ್ದಾರೆ. ಈ 11 ಇಂದ್ರಿಯಗಳಲ್ಲಿ ಅತಿ ಮುಖ್ಯವಾದ ಇಂದ್ರಿಯ ಅಂದ್ರೆ ಮನಸ್ಸು. ಮತ್ತು ಕಣ್ಣು ಕಾಣಬೇಕಾದ್ರೂ ಮನಸ್ಸಿಗೆ ಹಿಂಗ್ ಮಾಡಿದ್ರೆ ಮಾತ್ರ, ಕಿವಿ ಕೇಳಬೇಕು, ಎಲ್ಲೋ ನೋಡ್ತಿರ್ತಾರೆ, ಕಿವಿ ಕೇಳೋದಿಲ್ಲ, ಅವ ಮನ ಓ ಹೀಗೆ ಕೇಳಿಸ್ತದೆ ಅಂತ ಹೇಳಿಲ್ಲ. ಅಂದ್ರೆ ಮನೋನಿಯಾಮಕ ಮನಸ್ಸಿಲ್ಲದೆ ಹೋದ್ರೆ ಬೇರೆ ಇಂದ್ರಿಯಗಳೆಲ್ಲ ಕೂಡ ಡೆಡ್ ಇದ್ದಾಗ್ರೆ, ಮೇನ್ ಸ್ವಿಚ್ ಇದ್ದಾಗೆ, ಮನಸ್ಸು ಮೇನ್ ಸ್ವಿಚ್ ಇದ್ದಾಗ 10 ವರ್ಕ್ ಮಾಡಕ್ ಬೇಕು. ಅಂದ್ರೆ ಉಳಿದ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ರುದ್ರದೇವರ ಅಧೀನ ಅಂತ ಅರ್ಥ, ಮನೋನಿಯಾಮಕ ದೇವತೆ ಅಧೀನ. ಇವರು ಗಿರಿ ಬಲ ಗಿರಿಚಸ್ಯ ಬಲಂ ಮರುತ್, ವಾಯುದೇವರು ಪ್ರಾಣದೇವರು ಅವರು ಮೇಲಿದ್ದಾರೆ ಇನ್ನು ಕೂಡ. ಈ ಕ್ರಮದಲ್ಲಿ ರುದ್ರದೇವರ ಆರಾಧನೆ ಮಾಡಿದರೆ ಮನಸ್ಸು ಕೆಟ್ಟ ಕೆಟ್ಟ ಹಾದಿಗೆ ಹೋಗೋದಿಲ್ಲ. ರುದ್ರದೇವರ ಆರಾಧನೆ ಯಾರು ಮಾಡೋದಿಲ್ಲ ಅದು ಮನಸ್ಸು ಕೆಟ್ಟ ಹೋಗ್ತದೆ. ಮೊದಲು ಬರೀ ಕೆಡುತ್ತದೆ, ಆಮೇಲೆ ಹುಚ್ಚಿಡಿತದೆ, ಕೊನೆಗೆ ಅಲ್ಲಿ ಫೈನಲ್ ಅಂದ್ರೆ ಹುಚ್ಚಿಡಿತದೆ. ಹುಚ್ಚರೆಲ್ಲ ರುದ್ರದೇವರ ಆರಾಧನೆ ಮಾಡದೆ ಇದ್ದವರು ದ್ವೇಷ ಮಾಡಿದವರು ಅಂತ. ರುದ್ರದೇವರ ದ್ವೇಷವನ್ನ ದಕ್ಷ ಪ್ರಜಾಪತಿ ಮಾಡಿದ, ನಂದೀಶ್ವರ ಶಾಪ ಕೊಟ್ಟ, ಇದಕ್ಕೋಸ್ಕರ ಇವರ ತಲೆ ಹೋಗಿಬಿಡ್ಲಿ ಅಂತೇಳಿ, ನನ್ನ ತಲೆ ಹೋಗಿಬಿಡ್ಲಿ, ಬುದ್ಧಿ ಹೋಗ್ಲಿ ಅಂತ. ತತ್ವತೋ ವಿಮುಖೋ ಭವೇ, ತತ್ವಜ್ಞಾನ ಶೂನ್ಯನಾಗಲಿ ಅಂತ ಶಾಪ ಕೊಡ್ತಾರೆ ನಂದೀಶ್ವರ. ತತ್ವಜ್ಞಾನ ಶೂನ್ಯನಾಗಲಿ ದ್ವೇಷ ಮಾಡಿದರೆ, ಭಕ್ತಿ ಮಾಡಿದರೆ ವಿದ್ಯಾಕಾಮಸ್ತು ಗಿರೀಶಂ, ಕರೆಕ್ಟ್ ಆಯ್ತು. ಆದ್ರಿಂದ ರುದ್ರದೇವರ ಆರಾಧನೆ ಸರಿಯಾಗಿ ಮಾಡಿದರೆ ಒಳ್ಳೆಯ ಸಿದ್ಧಿ ಕೊಡ್ತಾರೆ ಎಂಬುದಕ್ಕೆ ತುಂಬಾ ನಿದರ್ಶನಗಳು. ಅವರು ವೃಷಭಧರ, ವೃಷಭ ವಾಹನರು, ವೃಷಭ ವಾಹನರಾಗಿ ಪೂರ್ವವಾದಂತಹ ಭಗವತ್ ಸೇವೆ ಮಾಡಿಕೊಂಡು ದೇವರ ಮನಸ್ಸು ಒಳ್ಳೆ ರೀತಿಯಲ್ಲಿ ಯೋಗ್ಯರಿಗೆ ಅವರು ಭಗವತ್ ಭಕ್ತಿಯನ್ನು ಜಾಸ್ತಿ ಮಾಡ್ತಾರೆ. ಮನಸ್ಸು ಆಟೋಮೆಟಿಕ್ ವಶ ಬರೋದಿಲ್ಲ, ಬಸ್ ನಿಲ್ಲಿಸಬೇಕು ಅಂತ ಆಟೋ ತಿಂದು ಕೈ ಇಟ್ಕೊಂಡು ಕೈ ಮೇಲೆ ಹೊಡಿತಾರಷ್ಟೇ, ಕಲ್ಲಿಟ್ಟರೆ ಕೇಸ್ ಆಗ್ತಾರಷ್ಟೇ. ಆದ್ರೆ ಡ್ರೈವರ್ ರಿಕ್ವೆಸ್ಟ್ ಮಾಡ್ತಾ ಅಷ್ಟೇ ನಿಲ್ಲಿಸ್ಬಿಡ್ತಾನೆ, ಈಗ ನಿಲ್ಲಿಸ್ಬಿಡ್ತಾನೆ. ಬಸ್ ನಮಗಿಂತ ಬಹಳ ಭಯಂಕರವಾದ ಬಸ್ಸನ್ನ ಅವನು ರಿಕ್ವೆಸ್ಟ್ ಮಾಡ್ಕೊಂಡು ನಿಲ್ಲಿಸ್ಬಿಡ್ತಾನೆ. ಮನಸ್ಸಿನ ದೇವತೆಯನ್ನು ರಿಕ್ವೆಸ್ಟ್ ಮಾಡಿಕೊಂಡೆ ಮನಸ್ಸನ್ನು ನಿಲ್ಲಿಸ್ತಾರೆ, ಏಕಾಗ್ರವಾಗಿದೆ, ಎಲ್ಲಿ ಬೇಕಾದ್ರೆ ಹೋಗಾಗ ಮಾಡ್ತಾರೆ, ಯಾವ ಕಡೆ ಬೇಕೋ ಹೋಗುತ್ತೆ, ಬೇಳೆಕಾರ ಹೋಗೋದಿಲ್ಲ. ಮನೋ ನಿಗ್ರಹವನ್ನು ತಂದುಕೋಬೇಕಾದ್ರೆ ರುದ್ರದೇವರ ಆರಾಧನೆಯನ್ನ ಮಾಡಬೇಕು, ಶಾಸ್ತ್ರೋಕ್ತವಾಗಿ ಮಾಡಬೇಕು, ಪ್ರತಿನಿತ್ಯದಲ್ಲೂ ಮಾಡಬೇಕು, ಅದು ವಿಶೇಷ. ಇದು ಮಹಾಶಿವರಾತ್ರಿ ಒಂದೇ ಮಾಡೋದಲ್ಲ, ಪ್ರತಿನಿತ್ಯದಲ್ಲೂ ಮಾಡಬೇಕು. ಅಚ್ಚಾರ ಹೇಳ್ತೀರಿ, ಎಲ್ಲಿ ಮಾಡಬೇಕು ಅಂದ್ರೆ ಪೀಠ ಪೂಜೆಯ ಕಾಲಕ್ಕೆ ರುದ್ರದೇವರನ್ನು ಆರಾಧನೆ ಮಾಡಬೇಕು. ವೈರಾಗ್ಯಾಭಿಮಾನಿನೇ ರಾಮಾಯ ನಮಃ ರುದ್ರಾಯ ನಮಃ ಅಂತ ಹೇಳಿ ವೈರಾಗ್ಯಕ್ಕೆ ಅಭಿಮಾನಿ ದೇವತೆಗಳು, ಧರ್ಮ ವಿಜ್ಞಾನ ವೈರಾಗ್ಯ ಮತ್ತು ಐಶ್ವರ್ಯ, ನಾಲ್ಕು ಸಾಧನ. ಅದರಲ್ಲಿ ವೈರಾಗ್ಯಕ್ಕೆ ರುದ್ರದೇವರು ಅಭಿಮಾನಿ ದೇವತೆಗಳು, ಅಲ್ಲಿ ಮಾಡಬೇಕು. ಆಮೇಲೆ ಅನೈಶ್ವರ್ಯಕ್ಕೂ ಅವರು ಅಭಿಮಾನಿ ದೇವತೆಗಳು, ದಾರಿದ್ರ್ಯ ಬರುತ್ತೆ, ರುದ್ರದೇವರ ಆರಾಧನೆ ಮಾಡಿದ್ರೆ ದಾರಿದ್ರ್ಯ ಕೊಡ್ತಾರಂತೆ, ಭಾರಿ ಬಡವರಾಗ್ತಾರೆ ಅಂತ ಮಹಿಳೆ ರುದ್ರದೇವರ ಆರಾಧನೆ ಮಾಡದೆ ಹೋಗ್ಬಿಟ್ಟು. ರುದ್ರದೇವರ ಆರಾಧನೆ ಮಾಡಿದ್ರೆ ಸಂಪತ್ಕಾರ ಅಂತ ಹೇಳುತ್ತಾರೆ, ರುದ್ರದೇವರ ಆರಾಧನೆ ಸಂಪತ್ಕಾರ. ತುಂಬಾ ರುದ್ರದೇವರ ಬಗ್ಗೆ ಕಲೆಕ್ಟ್ ಮಾಡ್ತಾ ಹೋದ್ರೆ ಬೇಕಾದಷ್ಟು ವಿಷಯಗಳು ಸಿಗುತ್ತೆ. ಯಾವ್ದು ರುದ್ರದೇವರ ಭಕ್ತರು ಅಂತ ಹೇಳ್ಕೊಳ್ಳೋ ಬಾರಿ ಜನಕ್ಕೆ ಆ ವಿಷಯನೇ ಗೊತ್ತಿರೋದೇನು, ಮೆಕ್ಯಾನಿಕಲಿ ಮಾಡ್ತಾರೆ ರುದ್ರದೇವರ ಆರಾಧನೆಗೆ. ಇನ್ನೊಂದು ವಿಶೇಷ ಅಂದ್ರೆ ಬಿಲ್ವಪತ್ರೆ ಬಹಳ ಪ್ರಿಯ ರುದ್ರದೇವರಿಗೆ, ಬಿಲ್ವಪತ್ರೆ ಪ್ರಿಯ ಮತ್ತೆ ಅಭಿಷೇಕ ಪ್ರಿಯೋ ರುದ್ರ, ನಾನು ನೀರು ಭಾರಿ ಪ್ರಿಯ ಅಂತ ಅಭಿಷೇಕ ಮಾಡ್ತಾನೆ ಇರ್ಬೇಕಂತೆ. ಯಾವುದು ಗಂಗೋದಕದ ಅಭಿಷೇಕ ಆಗಬೇಕು, ವಿಷ್ಣು ಪಾದೋದಕ ಮೈವೇಳ್ಬಿದ್ದಾಗೆಲ್ಲ ಭಾರಿ ಖುಷಿ ಅವರಿಗೆ. ಅದಕ್ಕೆ ರುದ್ರದೇವರಿಗೆ ವಿಷ್ಣು ಪಾದೋದಕದ ಅಭಿಷೇಕ ಪ್ರಿಯ, ಅಭಿಷೇಕ ಪ್ರಿಯ ರುದ್ರ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಕರೀತಾರೆ. ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ಅದಕ್ಕೆ ರುದ್ರಾಭಿಷೇಕ ಅಂತ ಬಹಳ ಪ್ರಸಿದ್ಧ. ರುದ್ರದೇವರ ಪೂಜೆ ಮಾಡಿ ರುದ್ರಾಭಿಷೇಕ ಮಾಡಿಸೋದು, ಸೋಮವಾರ ಮಾಡಿಸೋದು ಭಾರಿ ವಿಶೇಷ. ಸೋಮ ಶೇಖರ ಶಿವನು ತಾನೇ ಬಲ್ಲ, ಯಾತಕ್ಕೆ ಸೋಮ ಅಂದ್ರೆ ಚಂದ್ರನ ತಲೆ ಮೇಲೆ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಚಂದ್ರನನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಚಂದ್ರಶೇಖರ ಅಂತ ಹೆಸರವರಿಗೆ. ಆದ್ರಿಂದಲೇ ಸೋಮವಾರ ರುದ್ರದೇವರಿಗೆ ಬಹಳ ಪ್ರಿಯವಾದದ್ದು. ಸೋಮ ಅಂದ್ರೆ ರುದ್ರದೇವರು ಅಂತ ಅರ್ಥ, ಸೋಮ ಅಂದ್ರೆ ಚಂದ್ರ ಅಂತ ಒಂದರ್ಥ. ಉಮಯಾಸಹ ವರ್ತತೆ ಇದೆ ಸೋಮ ಉಮಯಾಸಹ ವರ್ತತೆ, ಪಾರ್ವತಿ ಜೊತೆಗಿದ್ದಾರೆ ಅಂತ ಅರ್ಥ, ಸೋಮ ಅಂದ್ರೆ ರುದ್ರದೇವರು ಅಂತ ಅರ್ಥ. ಅದೆಲ್ಲ ಆ ಅರ್ಥದಲ್ಲೇ ಪದ ಬಂದಿದೆ. ಅನೇಕ ರೀತಿಯಲ್ಲಿ ರುದ್ರದೇವರ ಹೆಮ್ಮೆ ಅರ್ಥ ಮಾಡಿಕೊಂಡ್ರೆ ನಾವು ಬಹಳಷ್ಟು ಸಾಧನೆ ಮಾಡಲಿಕ್ಕೆ ಬರುತ್ತದೆ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಉದ್ಧಾರವಾಗಲಿಕ್ಕೆ ಬರ್ತದೆ. ಇನ್ನೂ ಬಹಳ ವಿಶೇಷ, ರುದ್ರದೇವರ ಅವತಾರಗಳು ಭಾರಿ ಉಂಟು. ಅವರ ಅಶ್ವತ್ಥಾಮನಾಗಿ ಅವತಾರ ಮಾಡ್ತಾರೆ, ದುರ್ವಾಸನಾಗಿ ಅವತಾರ ಮಾಡ್ತಾರೆ, ಶುಕಾಚಾರ್ಯ ಅವತಾರ ಮಾಡಿದ್ದಾರೆ, ದೀಗೀಶವ್ಯ ಮೊದಲಾದ ಅನೇಕ ರೂಪಗಳವರಿಗೆ. ಒಂದೊಂದು ಭಾರಿ ಸಾಧನೆ, ಶುಕರೂಪವು ಸನ್ಯಾಸಿ ರೂಪ, ದುರ್ವಾಸ ರೂಪವು ಸನ್ಯಾಸಿ ರೂಪ. ಬಹಳ ಅಪೂರ್ವವಾದಂತಹ ಸಾಧನ. ದುರ್ವಾಸರಾಗಿ ಅವರು ಸೇವೆ ಮಾಡಿದವರು ಎಷ್ಟು ಫಲ ಕೊಡ್ತಾರೆ ಅಂದ್ರೆ, ಕುಂತಿದೇವಿ ಮಂತ್ರ ಹೇಳಿದ್ದೇ ಸಾಕ್ಷಿ. ಯೋಂ ಮಂತ್ರಂ ವದಿಷ್ಯಾಮಿ ಅಂತ ಹೇಳಿ ಏನ ಜಿಷ್ಯತಿ ಫಲ್ಗುಣಃ ಮುಂದೆ ಹೇಳ್ತಾರೆ. ಕುಂತಿದೇವಿಗೆ ಮಂತ್ರ ಹೇಳ್ಕೊಟ್ಟಿದ್ದಕ್ಕೆ ರುದ್ರದೇವರು, ದುರ್ವಾಸ ಮುನಿಗಳು ಪಾಂಡವರಂತಹ ಲೋಕೋತ್ತರ ವ್ಯಕ್ತಿಗಳನ್ನು ಕುಂತಿ ಪಡಿತಾ ಇದ್ದಾರೆ. ರುದ್ರದೇವರು ಒಳ್ಳೆ ಉಪದೇಶಕರು ಅಂತ ಇದ್ದಾರೆ. ರುದ್ರ ಒಳ್ಳೆ ಉಪದೇಶಕರು, ಸಿದ್ಧಿ ಪಡೆದರು. ದುರ್ವಾಸರು ತಮಾಷೆ ಅಂದರೆ ಕುಂತಿದೇವಿ ಮಂತ್ರ ಉಪದೇಶವನ್ನು ಮಾಡಿದರು, ದುರ್ಯೋಧನಗೂ ಮಂತ್ರ ಉಪದೇಶ ಮಾಡಿದರು. ಇಬ್ಬರಿಗೂ ಮಂತ್ರೋಪದೇಶಕರೇ. ಕುಂತಿಗೆ ಹೇಳಿದ್ದು ಒಂದೇ ಮಂತ್ರ, ದುರ್ವಾಸರು ದುರ್ಯೋಧನ ಹೇಳಿದ್ದು 3000 ಮಂತ್ರ ಹೇಳ್ಕೊಟ್ರಂತ. ಮಂತ್ರ ದುರ್ವಾಸ ಸಾತತ್ತಾಹ ಮೃತ ಸಂಜೀವನ ಪ್ರದಾಹ. 3000 ಮಂತ್ರ ನಿತ್ಯ ಜಪ ಮಾಡಿದ್ದ ದುರ್ಯೋಧನ. ನಿತ್ಯ ಜಪ ಮಾಡಿದ್ದು ಮಾಡಿದ್ದೆ 3000. ಒಂದು ಮಂತ್ರಕ್ಕೆ ಎಷ್ಟು ಸಿದ್ಧಿ ಬಂತೀಕೆಗೆ? 3000 ಮಂತ್ರ ತಿಳ್ಕೊಂಡು ಸತ್ತೋದವ್. ರುದ್ರದೇವರು ತೋರಿಸಿಕೊಡ್ತಾರೆ, ಭಕ್ತಿಯಿಂದ ಮಾಡಿದರೆ ಒಂದು ಮಂತ್ರ ಸಾಕು, ಭಕ್ತಿಯಿಂದ ಹೋದ್ರೆ 8 ಕೋಟಿ ಮಂತ್ರ ಇದ್ರು ಅಷ್ಟೇ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಒಬ್ಬರೇ ದುರ್ವಾಸರಿಂದ ಉದ್ಧಾರವಾದ ಕುಂತಿದೇವಿಯಲ್ಲಿ, ಅದೇ ದುರ್ವಾಸರಿಂದ ಹಾಳಾದ ದುರ್ಯೋಧನೆಯಲ್ಲಿ, ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ದೇವತೆಗಳ ಉಪಾಸನೆಯನ್ನ ಶಾಸ್ತ್ರೋಕ್ತ ಕ್ರಮದಲ್ಲಿ ಮಾಡಿದರೆ ಉದ್ಧಾರ, ಇಲ್ಲ ಹೋದ್ರೆ ಅಪಾಯ. ಈ ಕರೆಂಟ್ ಸರಿಯಾಗಿ ಉಪಯೋಗಿಸಿದ್ರೆ ಬೆಳಕು ಬರ್ತದೆ, ತಪ್ಪಾಗಿ ಉಪಯೋಗಿಸಿದ್ರೆ ಪ್ರಾಣ ಹೋಗ್ತದೆ, ಪರ್ಮನೆಂಟ್ ಆಗಿ ಕಟ್ಲಾ ಇರ್ತದೆ. ಸರಿ, ಒಂದೇ ಉಪಯೋಗಿಸ್ಬೇಕಷ್ಟೆ, ಕರೆಕ್ಷನ್ ಸರಿ ಇರ್ಬೇಕಲ್ಲ, ಅದನ್ನ ಅರ್ಥ ಮಾಡಿಕೊಂಡ್ರು. ಹೀಗೆ ರುದ್ರದೇವರನ್ನ ನಾವು ಶಾಸ್ತ್ರೋಕ್ತವಾಗಿ ಕೊಂಡಾಡ್ತಾ ಅವರ ನಿತ್ಯ ಸ್ತೋತ್ರವನ್ನು ಮಾಡೋ ಅಭ್ಯಾಸ ಮಾಡಿದರೆ ಒಳ್ಳೆ ಮಂಗಲ. ಜೊತೆಗೆ ಆವರಣ ಪೂಜೆಯನ್ನು ಮಾಡಬೇಕು. ಮತ್ತೆ ಆವರಣ ಪೂಜೆಕ್ಕೆ ಈಶಾನ್ಯ ದಿಕ್ಕಿ ರುದ್ರದೇವರಿದ್ದಾರೆ. ದೇವ್ರ ಪೂಜೆಗಳಿಗೆ ಎಷ್ಟು ರುದ್ರದೇವರ ವಿಷಯ ಬರುತ್ತೆ ನೋಡಿ. ಮತ್ತು ಪೀಠ ಪೂಜೆ ಯಾರು ಮಾಡೋದಿಲ್ಲ, ಆವರಣ ಪೂಜೆ ಮಾಡೋದು ಎಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಸರಿಯಾದ ದೇವ್ರ ಪೂಜೆ ಮಾಡಿದರೆ ವಿಷ್ಣು ಬರಬೇಕು. ಅದರ ಜೊತೆಗೆ ರುದ್ರದೇವರ ಹಿರಿಮೆ ಯಜುರ್ವೇದದಲ್ಲಿ ಬಹಳ ಬರುತ್ತೆ. ರುದ್ರ ನಮಕ ಜಮಕ ಅಂತ ಭಾಗ, ರುದ್ರದೇವರ ಸ್ತೋತ್ರ ಅಂತಾನೆ ಸಾಮಾನ್ಯ ಜನ ತಿಳ್ಕೊಂಡಿರೋದು. ಮೂಲತಃ ರುದ್ರದೇವರು ಅಂದ್ರೆ ವಿಷ್ಣು ಸಹಸ್ರ ಹೇಳ್ತಾರೆ, ರುದ್ರೋ ಬಹುಶಃ ಒಬ್ರು ರುದ್ರ ಶಬ್ದ ವಾಚ್ಯರಾದ ಸಾಕ್ಷಾತ್ ನಾರಾಯಣ. ಆದರೆ ಅವರ ಭಕ್ತರಾಗಿ ವಾಚ್ಯರಾದವರು ರುದ್ರದೇವರು. ಈ ವಿವೇಕ ಬಹಳ ಜನ ಗೊತ್ತಿರೋದಿಲ್ಲ, ಆದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರಷ್ಟೇ. ರುದ್ರದೇವರು ಸರ್ವೋತ್ತಮನಂತೇನಾದರೂ ಬಂದಿದ್ರೆ ಅದು ವಿಷ್ಣುವಿಗೆ ಅನ್ವಯ. ರುದ್ರದೇವರು ಪ್ರಶಂಸೆ ಬೇರೆ ರೀತಿಯಲ್ಲಿ ಬಂದರೆ ರುದ್ರದೇವರಿಗೆ ಅನ್ವಯ. ಅದೆಲ್ಲ ವಿವೇಕವನ್ನು ತಂದುಕೊಟ್ಟಿದ್ದು ಶ್ರೀಮದ್ ಆಚಾರ್ಯ. ಅಂತ ರುದ್ರದೇವರನ್ನ ಸರಿಯಾಗಿ ಆರಾಧನೆ ಮಾಡಿದರೆ ನಮಗೆ ಭಾಗವತದಂತ ಶಾಸ್ತ್ರ ಸಿಗ್ತದೆ. ಇಲ್ಲದ್ರೆ ಪಾಶುಪತ ಅಂತ ಶಾಸ್ತ್ರ ಸಿಗ್ತದೆ. ಎರಡು ಲಿಂಕ್ ಆಗಿದೆ ನೋಡಿ, ಭಾಗವತ ಪಾಶುಪತ, ಭಾಗವತ ಪಾಶುಪತ, ಪಾಶುಪತ. ಅದು ತಾನೆ ಇದು ತಾನೆ, ಯಾವತ್ತಾಗೋದು ಭಾರಿ ಇಂಪಾರ್ಟೆಂಟ್ ಅಷ್ಟೆ. ಅವ್ರು ಅನುಗ್ರಹ ಮಾಡಿದರೆ ಇದನ್ನು ಕೊಡ್ತಾರೆ, ಇಲ್ದವ್ರು ಅದನ್ನು ಕೊಡ್ತಾರೆ ಅಷ್ಟೆ. ಯಾವ್ದು ಬೇಕೋ ಅದನ್ನು ಕೊಟ್ಟು ಕಳಿಸ್ತಾರೆ. ಗಿರಾಕಿ ಇರ್ತಕ್ಕಂತೆ ಮಾಲು ಕೊಟ್ಟಾಗಿ ಅದಕ್ಕೆ ಮನಸ್ಸು ಹೇಗಿರ್ತದೆ ಗೊತ್ತಾ? ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಗ. ಮನಸ್ಸು ಸರಿಯಾಗಿತ್ತೋ ಅದು ಮಿತ್ರ, ಸರಿಯಾಗಿಲ್ಲೋ ಶತ್ರು. ಸರಿಯಾಗಿಲ್ಲದೆ ಹೋದ್ರೆ ಶತ್ರು. ಸರಿಯಾಗಿ ಉದ್ದನೆಯ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ. ಆತ್ಮೈವ ಈ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇಷ್ಟೇ. ದುರ್ಯೋಧನನಿಗೆ ಅಶ್ವತ್ಥಾಮ ರೂಪದಿಂದ ಸಹಾಯ ಮಾಡಿದರು. ಪಾಂಡವರಲ್ಲಿ ಪರೀಕ್ಷಿತ ರಾಜನಿಗೆ ಶುಕರೂಪದಿಂದ ಸಹಾಯ ಮಾಡಿದರು. ಶುಕರೂಪದಿಂದ ಇಲ್ಲೂ ಉಪದೇಶ ಮಾಡಿದರು. ಅಲ್ಲಿ ಅಶ್ವತ್ಥಾಮ ಅಲ್ಲಿದ್ದಾರೆ. ಅಶ್ವತ್ಥಾಮ ರೂಪವನ್ನು ನಂಬಿದಂತ ದುರ್ಯೋಧನ ಹಾಳಾಗಿ ಬಿಟ್ಟ. ಶುಕರೂಪ ನಂಬಿದ್ದಕ್ಕೆ ಪರೀಕ್ಷಿತ ರಾಜ ಭಾಗವತಗಳಿಗೆ ವೈಕುಂಠ ಕೊಟ್ಟುಬಿಟ್ಟ. 7 ದಿನದ ಕಥೆ ಕೇಳಿ ಹೇಳಿರೋ ವೈಕುಂಠಕ್ಕೆ. ಇದು ರುದ್ರದೇವರ ವೈಶಿಷ್ಟ್ಯ. ಅವರನ್ನು ವೈಷ್ಣವ ಅಂತ ತಿಳ್ಕೊಂಡು ಆರಾಧನೆ ಮಾಡಿದರೆ ಮೋಕ್ಷದ ಹಾದಿ ತೋರಿಸ್ತಾರೆ, ಇಲ್ಲ ಹೋದ್ರೆ ತೋರಿಸೋದಿಲ್ಲ. ಮಾರ್ಕಂಡೇಯರ ಕಥೆ ಹೇಳಬೇಕಾದ್ರೆ ಪಾರ್ವತಿ ಪರಮೇಶ್ವರ ಇಬ್ಬರು ಮೇಲೆ ಹೋಗ್ತಾ ಇದ್ರಂತೆ ಭಾಗವತನ ಹೇಳುತ್ತಾರೆ. ಮಾರ್ಕಂಡೇಯರ ತಪಸ್ಮಾರ್ಥ ಕೂತಿರ್ತಾರೆ ಕೆಳಗಡೆ. ಪಾರ್ವತಿ ದೇವಿ ನೋಡಿದ್ರಂತೆ, ಸ್ವಾಮಿಯರು ತಪಸ್ ಮಾಡ್ತಾರೆ, ಏನ್ಬೇಕೇನೋ ಬ್ರಾಹ್ಮಣ ಕೊಟ್ಟೋಗೋಣ ಅಂದ್ರಂತೆ. ಅವರಂದ್ರಂತೆ, ಪಾರ್ವತಿ ವಿಷ್ಣು ಭಕ್ತರು ಭಾರಿ ವಿಚಿತ್ರ, ಇವರು ಏನನ್ನೂ ಕೇಳೋದಿಲ್ಲ, ಫಲಾಪೇಕ್ಷೆ ಇರೋದಿಲ್ಲ ಅವರಿಗೆ, ನಮ್ಮಂದು ಹೋಗೋಣ ಅಂದ್ರಂತೆ. ಅವ್ರು ಹೇಳಿದ್ರು ಅಂತ, ಇಲ್ಲ ಇಲ್ಲ ನಾವು ಸ್ವಲ್ಪ ಬರ ಕೊಟ್ಟೋಗೋಣ ಪಾಪ, ಅವ್ರಿಗೆ ಎಷ್ಟು ತಾಯಿ ಕರುಳಂತಾರಲ್ಲ, ಏನೋ ಪಾಪ ತಪಸ್ ಮಾಡ್ತಿದ್ದಾರೆ ಅಂತೇಳಿ ಆಯ್ತು ಅಂತ ಹೇಳಿದ್ರು. ಋಷವು ಆದರೆ ಹೋಗ್ತಾ ಇದ್ರು. ಹೇಳಿದ್ರು, ಹೇಳಿದ ತಕ್ಷಣ ಮಾರ್ಕೆಟ್ ಎರಡು ನಿಂತ್ಕೊಂಡ್ರು. ಅವರು ಕಣ್ಣು ತೆಗೆದ್ರು, ಇವ್ರು ನೋಡಿದ್ರು, ತಕ್ಷಣ ನಮಸ್ಕಾರ ಮಾಡಿದ್ರು. ಏನು ಬೇಕು ಅಂತ ಕೇಳಿದ್ರು. ಅರ್ಥ ಗೊತ್ತಾಯ್ತಾ ಈಗ, ನಮಸ್ಕಾರ ನಿಮಗೇನು ಬೇಕು ಅಂತ ಕೇಳಿದ್ರು. ಅವ್ರೇನು ನೋಡಿ ಪಾರ್ವತಿ ಬಂದಿದ್ದು ನಿಮಗೇನು ಬೇಕು, ನಮಗೇನು ಬೇಕು ಅಂತ ಕೇಳ್ತಾರೆ. ಗೊತ್ತಾಯ್ತಾ ಅವರು
ಅಷ್ಟಗೋಸ್ಕರ ಒಂದು ಹೀಗಿರ್ತಾರೆ ಅಂತ ಹೇಳಿದ್ರು. ಮೇ ಹೆಲ್ಪ್ ಯು ತರಲಾಟೆ, ಏನು ಬೇಕು ನನ್ನ ಏನಾಗಬೇಕು ಅಂದ್ರೆ, ಇಲ್ಲ ಇಲ್ಲ ಒಣಕೊಳ್ಳಕ್ ಬಂದಿದ್ದೀರಿ, ಹೌದು ಒಣಕೊಳ್ಳಕ್ ಬಂದಿದ್ದೀರಾ, ವಿಷ್ಣು ಭಕ್ತಿ ಕೊಡಿ ಅಂತ ಕೇಳಿ. ಭಾಗವತದಲ್ಲಿ ಎಲ್ಲ ಎಲ್ಲ ಯಾರು ಭಾಗವತ ಹೋದ್ರು ಓದಲೇಬೇಕು ಆ ಮಾತನ್ನು ಅಂದ್ರೆ ರುದ್ರದೇವರು ಭಾರಿ ಖುಷಿ ಪಟ್ಟರಂತೆ. ಅನಂತರ ಚಿರಂಜೀವಿ ಆಗು, ಚಿರಂಜೀವಿ ಆಗು, ವಿಷ್ಣು ಭಕ್ತಿ ಕೇಳಿದ್ದಕ್ಕೆ ಚಿರಂಜೀವಿನ ಮಾಡಿದರು. ಅವರಲ್ಲಿ ಭಕ್ತಿ ಕೇಳಿದ್ರೆ ಹಿರಣ್ಯ ಎಲ್ಲ ಹೋಗ್ಬಿಟ್ರು, ಕೃಷ್ಣಾರ್ಪಣ ಅವರೆಲ್ಲ ರುದ್ರದೇವರ ಭಕ್ತಿ ಡೈರೆಕ್ಟ್ ಮಾಡಿದವರೆಲ್ಲ ಹೋಗ್ಬಿಟ್ರು. ಆದ್ರೆ ವಿಷ್ಣು ಭಕ್ತಿ ಕೊಡದೆ ಇವ್ರು ಕೇಳಿದವರೆಲ್ಲ ಬೇರೆ ಕೆತ್ತಿಬಿಟ್ರು. ಈ ರುದ್ರದೇವರ ಕಥೆ ಬಹಳ ಅಪೂರ್ವ, ಸರಿಯಾಗಿ ಉಪಯೋಗ ಮಾಡ್ಕೋಬೇಕಷ್ಟೇನೆ ಅಂತ. ರುದ್ರದೇವರನ್ನು ನಾವು ಕೊಂಡಾಡೋದು ಜನ್ಮ ಜನ್ಮಗಳ ಭಾಗ್ಯದ ಫಲ ಅಂತ ಹೇಳಿದ್ದಾರೆ. ಸಾಮಾನ್ಯವಾದದ್ದಲ್ಲ. ರುದ್ರದೇವರಿಗೆ ಅಭಿಷೇಕ ಪ್ರಿಯ ಅಂತ ಹೇಳಿದೆ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಹೇಳಿದ್ದ. ತೈಲಧಾರೆ ಹೇಗೆ ಅನ್ಇಂಟರಪ್ಟೆಡ್ ಕಂಟಿನ್ಯೂಸ್ ಫ್ಲೋ, ಆ ರೀತಿ ನಮ್ಮ ಮನಸ್ಸು ದೇವರ ಏಕಾಗ್ರವಾಗಿ ಹೋಗಬೇಕು. ಆ ರೀತಿ ಮಾಡಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಅದು ಎಂದೂ ಕೂಡ ಎಣ್ಣೆ ಹಾಕಿ ಬಟ್ಟೆ ಧಾರೆ ಆಗಿಬಿಡುತ್ತೆ ನೋಡಿದ್ರ, ಆಟೇ ದೇವರ ಮನಸ್ಸು ಹೋಗುದು. ಅವಾಗ ಧ್ಯಾನ ಮಾಡಕ್ ಬರುತ್ತದೆ. ರುದ್ರದೇವರ ಅನುಗ್ರಹ ಇಲ್ಲದ ಹೋದ್ರೆ ಮನೋ ನಿಗ್ರಹ ಇಲ್ಲ, ಅಂದ್ರೆ ಇಂದ್ರಿಯ ನಿಗ್ರಹ ಇಲ್ಲ. ಅನುಗ್ರಹ ಮಾಡಿದವರು ಧ್ಯಾನ ಮಾಡಕ್ ಬರೋದಿಲ್ಲ. ಧ್ಯಾನ ಮಾಡಿದವರು ಸದ್ಗತಿಯ ಹೆಸರೇ ಇಲ್ಲ. ಈಗ ಅನೇಕ ರೀತಿಯಲ್ಲಿ ಅದಕ್ಕೊಂದು ಇದು ಕೊಟ್ಟಿದ್ದಾರೆ. ರುದ್ರದೇವರು ದ್ರೋಹ ಮಾಡಿದ್ರೆ ಏನಾಗ್ತದೆ? ಎರಡು ಎಕ್ಸಾಂಪಲ್. ಒಬ್ಬ ಗಣೇಶ ತನ್ನ ಸ್ವಂತ ಮಗ ಪಾರ್ವತಿದೇವಿ ಮಣ್ಣಿನಿಂದ ಮಾಡಿ ಸೃಷ್ಟಿ ಮಾಡಿ ಜೀವ ತುಂಬಿಸಿ ಕೂತ್ಬಿಟ್ಟಿದ್ದಾರೆ. ಗೊತ್ತಿಲ್ಲ, ಯುದ್ಧ ನಡೀತು, ತಲೆ ಕತ್ತರ ಸಾಕ್ಬಿಟ್ಟು ನಡೆಯುತ್ತೆ. ರುದ್ರದೇವರು ಹೊಡೆದಿದ್ದಕ್ಕೆ ಗಣೇಶನ ತಲೆ ಹೋಗಿ ಕೊನೆಗೆ ಗಜಮುಖ ಆನೆ ಮುಖ ಬಂತು. ಒಂದು ಕೇಸು. ಇನ್ನೊಂದು ಕೇಸು, ದಕ್ಷ ಪ್ರಜಾಪತಿ ರುದ್ರದೇವರು ದ್ವೇಷವನ್ನು ಮಾಡಿದ, ಅವ್ರ ತಲೆನೂ ಹೋಯ್ತು, ಮತ್ತೊಂದು ತಲೆ ಫಿಕ್ಸ್ ಮಾಡಿದ್ರು. ಅದು ಅಜಮುಖ, ಇದು ಗಜಮುಖ ಅಜಮುಖ. ರುದ್ರದೇವರು ದ್ವೇಷ ಮಾಡಿದ್ರೆ ಇರೋ ತಲೆ ಹೋಗ್ತದೆ, ಫಸ್ಟ್ ಕ್ಲಾಸ್ ಬಿಡಿಯೋದಿಲ್ಲ, ಇರೋ ತಲೆ ಹೋಗ್ತದೆ, ಇನ್ನೊಂದು ತಲೆ ಬರುತ್ತದೆ, ಅಜಮುಖ ಗಜಮುಖ. ಇನ್ನು ರಿಸ್ಕ್ ತಗೊಳ್ಳ ಮೂರನೇ ಟೆಸ್ಟ್ ಮಾಡಕ್ ಹೋಗ್ಬಾರ್ದು. ಮತ್ತೆ ಇಬ್ಬರು ಒಳ್ಳೆ ಟೆಸ್ಟ್ಗಳು, ಅವರು ಸಾಮಾನ್ಯರಲ್ಲ. ಸ್ವಂತ ಮಗನೂ ಬಿಡ್ಲಿಲ್ಲ, ಅವರು ಸ್ವಂತ ಶಿಷ್ಯನೂ ಬಿಡ್ಲಿಲ್ಲ. ಹೆಸರೇ ಮಾವ ಇತ್ತ ಮಗ, ಇಬ್ರು ಮಾನೆ, ಮಗ ಒಬ್ಬ ಮಾವ ಒಬ್ಬ. ಮಗಂತ ಮಾವನ ತಲೆನೂ ತೆಗೆದ್ರು, ಮಗನ ತಲೆನೂ ತೆಗೆದ್ರು. ಆದ್ರೆ ಉದ್ದಾರ ಒಳ್ಳೆ ಜೊತೆ ಉದ್ದಾರ ಮಾಡಿಬಿಟ್ರು ಬಿಡ್ಲಿ. ಇದು ದೊಡ್ಡವರ ರಕ್ಷಣೆ. ಸತ್ತಿಗೆ ತಕ್ಕಂತೆ ಶಿಕ್ಷೆ, ಗುಣಕ್ಕೆ ತಕ್ಕಂತೆ ಅನುಗ್ರಹ, ಅದನ್ನ ನಿಯಮ ಅಂತ. ಎಲ್ಲರೂ ಬಿಡುಗಡೆ ಮಾಡಿದ ನ್ಯಾಯಾಧೀಶ ಅಲ್ಲ, ಎಲ್ರಿಗೂ ಟೆಸ್ಟ್ ಕೊಟ್ಟರೆ ನ್ಯಾಯಾಧೀಶ ಅಲ್ಲ, ಯಾರಿಗೇನು ಕೊಡಬೇಕು ಅಂತ ಕೊಟ್ರೆ ನ್ಯಾಯಾಧೀಶ. ದೇವತೆಗಳೆಲ್ಲ ಹಾಗೆ, ನ್ಯಾಯಾಧೀಶ ಸರ್ಕಾರ ಅಪಾಯಿಂಟ್ ಮಾಡುತ್ತೆ, ಇವರನ್ನ ಪರಮಾತ್ಮ ಅಪಾಯಿಂಟ್ ಮಾಡಿದ್ದಾರೆ. ರುದ್ರದೇವರು ಬ್ರಹ್ಮದೇವರೆಲ್ಲ ಭಗವಂತನ ಅನುಯಾಯಿಗಳಾಗಿ ಇರತಕ್ಕಂಥವ್ರು ಅಂತ. ಶಿವರಾತ್ರಿ ಮಂಗಳಕರ ಆಗಬೇಕು. ವಿಷ್ಣುವಿಗೆ ರಾತ್ರಿ ಹರಿ ದಿನ ಅಂತ ಕರೀತಾರೆ. ವಿಷ್ಣುವಿಗೆ ರಾತ್ರಿ ಅಲ್ಲ, ಹರಿ ರಾತ್ರಿ ಅಲ್ಲ, ಹರಿ ದಿನ. ಇದು ಶಿವರಾತ್ರಿ ಹರಿ ದಿನ. ಶಿವನಿಂದ ಅಜ್ಞಾನಾದಿಗಳು ಬರುತ್ತದೆ ಅಯೋಗ್ಯರಿಗೆ, ಆದ್ರೆ ವಿಷ್ಣುವಿನಿಂದ ದಿನ ಹಗಲಾಗ್ತದೆ. ದಿನ ಅಂದ್ರೆ ಜ್ಞಾನ ಅಂತ. ದೇವರ ಹರಿಯಿಂದ ದಿನ, ಶಿವನಿಂದ ರಾತ್ರಿ. ಅದಕ್ಕೋಸ್ಕರ ಶಿವರಾತ್ರಿ ಉಪವಾಸ ನಿಷಿದ್ಧ. ಶಿವರಾತ್ರಿ ಉಪವಾಸ ನಿಷಿದ್ಧ. ಹರಿದಿನ ಉಪವಾಸ ಅತ್ಯಂತ ಶ್ರೇಷ್ಠ. ಎರಡು ಅರ್ಥ ಮಾಡ್ಕೋಬೇಕು. ಅದು ಊಟ ನಿಷಿದ್ಧ, ಅದು ಉಪವಾಸ ನಿಷಿದ್ಧ. ನಮ್ಮದೇ ಊಟ ಪಟ್ಟ ಮಾಡ್ಕೊಂಡ್ಬಿಡ್ತಾರೆ, ಏಕಾಚಿ ಭಟ್ಟಾಟ ಕೊಡಿತಾರೆ, ಬೇರೆ ದೇವರಾತ್ರಿ ಉಪವಾಸ ಮಾಡಿಬಿಡ್ತಾರೆ. ಉಪವಾಸ ಮಾಡಬಾರದು, ಅದು ಹಬ್ಬವನ್ನಾಗಿ ಆಚರಿಸಬೇಕು ಅಂತಾರೆ. ಹಬ್ಬ ಅವತ್ತಿನ ದಿವಸ ವಿಶೇಷವಾಗಿ ರುದ್ರದೇವರಿಗೆ ನೈವೇದ್ಯಾದಿಗಳನ್ನು ಮಾಡಬೇಕು. ಆ ಉಪವಾಸನೆ ಎಂಬುದು ಪೂರ್ತಿ ಉಪವಾಸವೂ ಬೇರೆ ಯಾವ ದೇವತೆಗಳು ಇಲ್ಲ, ಹರಿಗೊಂದೇ. ಸರ್ವೋತ್ತಮರಾದ್ರೆ ಸರ್ವತ್ಯಾಗ ಮಾಡಬೇಕು ಅಂತ. ಸರ್ವೋತ್ತಮರಾದ್ರಿಂದ ಸರ್ವಸ್ವ ತ್ಯಾಗ ಮಾಡು, ಉಳಿದವರಿಗೆಲ್ಲ ತಾರತಮ್ಯ ಕ್ರಮದಲ್ಲಿ ತ್ಯಾಗ ಮಾಡು. ಇದೆಲ್ಲ ವಿಶೇಷ. ಇದು ಒಂದು ಭಾಗ. ಇನ್ನೊಂದು ಭಾಗ ವಿಷ್ಣು ತೀರ್ಥರ ಆರಾಧನೆ. ಇವತ್ತು ವಿಷ್ಣು ತೀರ್ಥರು ಯಾರು ಅಂದ್ರೆ ಶಿವನಿಗೆ ಕನೆಕ್ಟ್ ಆದವರೇ. ಇದು ಆಶ್ಚರ್ಯ. ಮಾದನೂರಿನಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತಿದೆ. ಸೋಮೇಶ್ವರ ದೇವಸ್ಥಾನ ಅಂತ ಇವತ್ತು ವೃಂದಾವನಸ್ಥರಾಗಿದ್ದು ವಿಷ್ಣು ತೀರ್ಥರು ಮಾದನೂರು ಮೋದನೂರು ಅಂತ ಕರೀತಾರೆ. ಆ ಊರಲ್ಲಿ ಸೋಮೇಶ್ವರ ದೇವಸ್ಥಾನ ಊರು ಹೊರಗಿದೆ. ಅಲ್ಲಿ ಅವರು ಹೆಡ್ ಕ್ವಾರ್ಟರ್ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಅಂದ್ರೆ ರುದ್ರದೇವರ ಆಶ್ರಯಿಸಿದ ಫಲ ಲೋಕಮಾನ್ಯರಾಗಿದ್ದಾರೆ ವಿಷ್ಣು ತೀರ್ಥರು. ಅವರು ವಿಚಿತ್ರವಾದ ಕಥೆಯವರು. ವಿಷ್ಣು ತೀರ್ಥರದು ವಿಚಿತ್ರ ಕಥೆ. ಅವರು ಮೂಲದ ಸಿದ್ದಾಪುರ ಅಂತ ಒಂದು ಊರು, ಕದಿನ ಪಾತ್ರದಲ್ಲಿ ಆ ಕಡೆ ಇರತಕ್ಕಂಥದ್ದು, ಉತ್ತರ ಕನ್ನಡ ಉತ್ತರ ಕರ್ನಾಟಕದ್ದು. ಅಲ್ಲಿ ಸಿದ್ದಾಪುರ ಅಂತ ಊರು. ಅಲ್ಲಿ ಬಾಳಾಚಾರ್ಯ ಅಂತ ಒಬ್ಬ ವಿದ್ವಾಂಸರು, ಅವರಿಗೆ ಸಂತತಿ ಇರಲಿಲ್ಲ, ದೇವರ ಸೇವೆ ಮಾಡಿದ್ರು. ಕೊನೆಗೆ ಒಂದು ಮಗು ಹುಟ್ಟಿತ್ತು. ಸ್ವಪ್ನ ಆಯ್ತು ಮೊದಲು ಅವರಿಗೆ, ನಿಮಗೆ ಅಂತಿದ್ದ ಮಗ ಹುಟ್ಟೋದಿಲ್ಲ, ಸಾಕ್ಷಾತ್ ಜಯತೀರ್ಥರ ಒಬ್ಬ ಶಿಷ್ಯನ ಮಗನಾಗಿ ಹುಡ್ತಾನೆ ಅಂತ ಹೇಳಿದ್ರು. ಜಯತೀರ್ಥರ ಶಿಷ್ಯ ಯಾರು ಅಂತ ಹೇಳಿಲ್ಲ ಅಂತೇಳಿ, ಜಯತೀರ್ಥ ಮಗನಾಗಿ ಹುಡ್ತಾನೆ ಅಂತ ಸೂಚನೆಯಾಯಿತು. ಮುಂದೆ ಒಂದು ಮಗು ಹುಟ್ಟಿತು ಅವರಿಗೆ. ಜಯತೀರ್ಥರ ಅನುಗ್ರಹದಿಂದ ಹುಟ್ಟಿ ಜಯತೀರ್ಥ ಅಂತ ಹೆಸರಿತ್ತು. ಅಲ್ಲಿಂಕ ಸೂಚನೆ ಆಗಿತ್ತು, ಜಯತೀರ್ಥ ರಾಮ, ಜಯತೀರ್ಥ ಅಂತ ನಾಮಕರಣ ಮಾಡಿದ್ರು. ಒಳ್ಳೆಯ ತೇಜಸ್ಸಿನ ಮಗು. ಮುಂದೆ ನೀವು ಜಯತೀರ್ಥ ನೋಡ್ಕೊಂಡು ಬಂದ್ರು. ಕೆಲವು ದಿವಸ ಆಯಿತು. ವಿದ್ಯಾಭ್ಯಾಸ ಅವರು ಹೆಚ್ಚಾಗಿ ಮಾಡಿದ್ದು ಎಲ್ಲಿ ಅಂದ್ರೆ ಮಂತ್ರಾಲಯದಲ್ಲಿ ಮಾಡಿದಾರಂತೆ. ಬಹಳ ಆಶ್ಚರ್ಯ. ಮಂತ್ರಾಲಯದ ಪಾಠಾಚಾರ್ಯ ಆಗಿನ ಕಾಲದ ಪ್ರಸಿದ್ಧವಾದದ್ದು. ಮಂತ್ರಾಲಯದಲ್ಲಿ ಅಧ್ಯಯನ ಮಾಡಿದ್ರು. ಅಲ್ಲಿ ಗುರುಕುಲ ನಡೆಸ್ತಾ ಇದ್ದವರು ಸಾಮಾನ್ಯರಲ್ಲ. ಐ ಜಿ ವೆಂಕಟರಾಮಾಚಾರ್ಯರು ಅಂತ ಹೆಸರು. ಮುಂದೆ ವ್ಯಾಸತತ್ವಜ್ಞ ತೀರ್ಥರು ಅಂತ ಹೆಸರಾದವರು. ದೊಡ್ಡ ಹರಿದಾಸರಾದರು, ದೊಡ್ಡ ಗ್ರಂಥಕಾರರು, ಸಂಸ್ಕೃತದಲ್ಲೂ ಉದ್ದಾಮ ಪಂಡಿತರು, ಇದರಲ್ಲೂ ಭಾರಿ ವಿದ್ವಾಂಸರು. ಅವ್ರದ್ದು ವಿಚಿತ್ರ ಕತೆ. 31 ವರ್ಷದಲ್ಲಿ ಏನು ಗೊತ್ತಿಲ್ಲ ಅವರಿಗೆ. 31 ವರ್ಷದಲ್ಲಿ ಫೈಟ್ ಆಡಿದರಿ. ಇದ್ದಕ್ಕಿದ್ದಾಗೆ ಒಂದು ದಿವಸ ಜ್ಞಾನ ಬಂದರೆ ದೊಡ್ಡ ಪ್ರಚಂಡ ವಿದ್ವಾಂಸರು. ಮತ್ತೆ ಸಣ್ಣ ಪುಟ್ಟ ಜ್ಞಾನ ಬರಬಹುದು ಬೇಕಾದ್ರೆ, ಆದ್ರೆ ಅತ್ಯಂತ ಜ್ಞಾನ ಬರಲಿಲ್ಲ ಅವರಿಗೆ. ಏನೋ ವಾಕ್ಯಾರ್ಥ ಮಾಡಕೊಂಡು ಬಿಕ್ಕಿ ಬಿಕ್ಕಿ ನೋಡ್ತಾ ಕೂತಿದ್ದವರು ಆಮೇಲೆ ಅವ್ರು ಮಾಡಿದ್ರೆ ಬಿಕ್ಕಿ ಬಿಕ್ಕಿ ನೋಡ್ತಾ ಕೂಡಬೇಕಾಯ್ತಷ್ಟೆ. ಆ ಥರ ಸ್ಥಿತಿ ಬಂದು ಅವ್ರು ಎದ್ದು ಅರ್ಜೆಂಟ್ ತಪಸ್ಮಾಡ್ತಾ ಕೂತಿದ್ರಂತವ್ರು. ಯಾರೋ ವಾದಿ ಬಂದಿದ್ದಂತೆ, ರಾಜ ಹೇಳ್ತಿದ್ದಂತೆ, ಎಲ್ಲರೂ ಸೋಚ್ಬಿಟ್ಟಿದ್ದಾನೆ ವಾದಿ ಬಿಟ್ಟಿದ್ದೇವೆ ವ್ಯಾಸತ್ವಜ್ಞರೇ ಬನ್ನಿ ಅಂತ ಕರೆದ್ರೆ ಅದೇನೋ ಪುಸ್ತಕ ಬರೀತಾ ಇದ್ರಂತೆ. ನಾವು ಬರ್ಲಕ್ಕೆ ಆಗೋದಿಲ್ಲ, ಈಗ ನಮ್ಮ ಶಿಷ್ಯನ ಕಳಿಸ್ತೀನಿ ಅಂತ ಹೇಳ್ತಾರೆ. ನಮ್ಮ ಶಿಷ್ಯ ಡ್ರೈವರ್ ಕಳಿಸ್ತೀನಿ ಅಂತ ಶಿಷ್ಯನ್ ಕಳಿಸ್ತೀನಿ, ನಾನು ಕರ್ಕೊಂಡೋಗ್ರಿ ಸ್ವಾಮಿ ದೊಡ್ಡ ವಿದ್ವಾಂಸವನು ಅಂತ ಕೇಳಿ ಅವೆಲ್ಲ ಇಲ್ಲ ಯೋಚನೆ ಮಾಡಬೇಡಿ ಅಂತ ಬಂತ ಕಳಿಸಿಬಿಟ್ರಂತೆ. ಆ ಬಿಗಿನರ್ ಪಾಪ ಶಿಷ್ಯ, ದೊಡ್ಡ ಪಂಡಿತ, ಕ್ಷಣ ಮಾತ್ರ ತೋರಿಸಿ ಮೇಲೆ ಮನೆಕೆಲ್ಲ ಕೊಡಿಸಿಕೊಡ್ತಾರೆ ಅವನನ್ನು. ಆ ಶಿಷ್ಯ ಬಂದು ಎಲ್ಲ ಒಪ್ಪಿಸಿದಂತೆ ಗುರುಗಳಿಗೆ. ಎಂತ ಸಿದ್ಧಿದ್ದ ವೆಂಕಟರಾಮಾಚಾರ್ಯ ಗೃಹಸ್ಥರು, ಅವ್ರು ಬರೆದ ಗ್ರಂಥ ಅರ್ಥ ಆಗೋದೇ ಕಷ್ಟ ಅಂತ ದೊಡ್ಡ ವಿದ್ವಾಂಸರು. ವಾದದೊಳಗೆ ಭಾರಿ ಶ್ರೇಷ್ಠ. ಅವರು ಎಷ್ಟು ತಪಸ್ಸಿದ್ದಿ ಇತ್ತು ಅಂದ್ರೆ ಆ ವೇಣಿ ಸೋಮಪುರ ಅಂಬಲ್ಲಿ ಅವ್ರು ಹುಟ್ಟುವರು, ಅಲ್ಲಿ ಹೆಚ್ಚು ಓಡಾಡಿದ ಆ ಜಾಗದೊಳಗವರು. ಅಲ್ಲಿ ಅವ್ರ ಮನೆ ಹಿಂದೆ ತುಂಗಭದ್ರಾ ನದಿ ಹರಿಯುತ್ತದೆ. ಸುಮಾರೊಂದು 1/2 ಕಿಲೋಮೀಟರ್ ದೂರ ಹರಿಯುತ್ತದೆ. ಆ ಕಡೆ ನಿತ್ಯ ಸ್ನಾನ ಮಾಡಿದ್ರೆ ಅನೇಕ ಮಾಡ್ಕೊಂಡಿದ್ದಿರಂತೆ. ತುಂಬಾ ವಯಸ್ಸಾಯ್ತು ಅವರಿಗೆ. ತುಂಬಾ ಸನ್ಯಾಸ ತಗೊಂಡಾಗ ಅವರಿಗೆ 98 ವರ್ಷ ಲೆಕ್ಕ ಆದ್ರೆ 98 ವರ್ಷ ತನ್ನ ಬಹುಶಃ ವಿಶ್ವದಾಖಲೆ ಅವರು. 98 ವರ್ಷ ಸನ್ಯಾಸ ತಗೊಂಡವರು. ಸನ್ಯಾಸ ತಗೊಂಡು 98 ವರ್ಷ ಹೊರದೇ ಕಷ್ಟ ಅಂತ 97 ಸನ್ಯಾಸ ತಗೊಂಡು ಆಮೇಲೆ ಸೆಂಚುರಿ ಬಾರಿಸಿಬಿಡ್ತಾರೆ, ಬಿಡೋದಿಲ್ಲ. 100 ವರ್ಷ ದಾಟಿ ಹೊರಡುತ್ತಾರೆ. ಆ ವಯಸ್ಸಲ್ಲಿ ಸನ್ಯಾಸ ಅಂದ್ರೆ ಏನು ಆಶ್ಚರ್ಯ. ಆಗ ತುಂಬಾ ವಯಸ್ಸಾಗಿತ್ತಲ್ಲ, ಅವ್ರು ಅನ್ಕೊಂಡು ಸ್ನಾನ ಮಾಡೋದು ಭಾರಿ ಕಷ್ಟ, ತುಂಗಭದ್ರ ಸ್ನಾನ ಭಾರಿ ಕಷ್ಟ ಅನ್ಕೊಂಡು ಪೆಚ್ಚಾಡ್ಕೊಂಡ್ರು. ಮನೆಯಿಂದ ತಿಳ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಕೂತರಂತೆ. ಇವತ್ತು ಮಿರಕಲ್ ಅದು ತಕ್ಕ ತುಂಗಭದ್ರೆ ಡ್ರೈವರ್ ಟ್ಯಾಗ್ ಆ ಕಡೆ ಬಂತದ್ದು. ಇವತ್ತು ನೋಡಿ ಶ್ರೇಣಸೋಪುರದೊಳಗೆ ಆ ಸಿದ್ಧಕ್ಕಿಂತ ಬಂದು ಮತ್ತೆ ತರ ತಗೊಂಡು ಹೋಗ್ತದೆ. ನಮ್ಮ ಕರೆದು ಬಸ್ ಕೂಡ ಬರೋದಿಲ್ಲ ಆ ರೀತಿಯಾಗಿ. ಆ ರೀತಿ ಡ್ರೈವರ್ ತಗೊಂಡೋಗಿದ್ದು. ಆ ಕಡೆ ಮೇನ್ ಸ್ಟ್ರೀಮ್ ಆ ಕಡೆ ಈ ಕಡೆ ಬಂದು ಮತ್ತೆ ಈ ಕಡೆ ಬಂದು ಆ ಕಡೆ ಹೋಗ್ಬಿಡ. ಇವತ್ತು ಹಾಗೆ ಉಳ್ಕೊಂಡಿದೆ ಅಂತ ಕೇಳಿದ್ರೆ ಎಂತ ಸಿದ್ಧ ಪುರುಷರು ಅವರ ಹತ್ರ ಓದಿದ್ದು ಇಷ್ಟುತ್ತಿತ್ತ. ಮಂತ್ರಾಲಯದಂತ ಕ್ಷೇತ್ರ ಬೆನ್ ಗುರು ಸಾಕ್ಷಾತ್ ಮಹಾನುಭಾವರಾದಂತ ಗುರುಗಳು ಅಂತವರ ಸನ್ನಿಧಾನದಲ್ಲಿ ಅಧ್ಯಯನ. ಹಿಂದಿನ ಓದು ಅಂದ್ರೆ ಶಿಷ್ಯ ಓದು ಮುಗಿಸ್ತಂದ್ರೆ ಅಪರೋಕ್ಷ ಜ್ಞಾನಿ ಆಗಬೇಕಂತ ಅಧ್ಯಯನ. ಮಂತ್ರಸಿದ್ಧಿ ಕ್ಷೇತ್ರ ಕೇಳಬೇಕಾ, ಎಲ್ಲ ಓದ್ಕೊಂಡು ಬಂದರು. ವಿದ್ವಾಂಸರಾದರು. ಆಗಿನ ಕಾಲ ವಿದ್ವಾಂಸರಿಗೆ ಭಾರಿ ಗೌರವ. ಅವರಿಗೆ ರತ್ನಾಭಿಷೇಕ, ಹಗಲು ದಿವಟಿಗೆ, ಮೇಳೆಯಲ್ಲಿ ಮೆರವಣಿಗೆ. ಎಂತ ವೈಭವಗಳು ಅಂದ್ರೆ ನಮ್ಮ ಮೈ ತುಂಬಾ ಜರಿಶಾಲುಗಳು, ಬಂಗಾರದ ಕಣಕಗಳು, ಇಂಥ ಒಂದು ವೈಭವ ಇರ್ತಿತ್ತು. ಅವ್ರ ಶ್ರೀರು 15-20 ವರ್ಷ ದೊಡ್ಡ ವಿದ್ವಾಂಸರಾಗಿ ಬಿಟ್ಟಿದ್ದಾರೆ. ಕೆಲ ಬಂತವರಿಗೆ ಕಿನ್ನಾಳು ಅವರ ಸಾಧನ ಕ್ಷೇತ್ರ. ಕಿನ್ನಾಳಿಗೆ ಹೋಗಿ ಅಲ್ಲಿ ವಾಸ ಮಾಡ್ಕೊಂಡಿದ್ರು, ಪಾಠ ಪ್ರವಚನ ಮಾಡ್ಕೊಂಡಿದ್ರು. ಆಗ ಒಂದ್ ದಿವಸ ಏನಾಗಿದೆ, ಅವರಿಗೆ ಅಟ್ಟಕ್ಕೆ ಚಿಕ್ಕ ಮಗು ಹೆಂಡತಿ ಮನೆಯಲ್ಲಿದ್ದಾಳೆ, ವೈಭವ ಇದೆ, ಚಿಕ್ಕ ಮಗು ಇದೆ, ಅಲ್ಲಿ ಮಧ್ಯಾಹ್ನ ಊಟ ಆಗಿದೆ. ನುಮ್ಮಾನೆಯ ಶಿಷ್ಯರು, ಮನೆ ತುಂಬಾ ಶಿಷ್ಯರು. ಹಿಂದಿನ ಕಾಲಕ್ಕೆ ಓದಿ ಮುಗಿಸಿದ್ರು ಅಂದ್ರೆ ಮೊದಲು ಶಿಷ್ಯರು, ಆಮೇಲೆ ಗುರುಗಳು ಶಿಷ್ಯರಿಗೆ. ಇವನ ಗುರುಗಳಿಗೆ ಗುರುಗಳಲ್ಲ, ಅದು ವಿಶೇಷ ಅಷ್ಟೇ. ಅದೇ ಶಿಷ್ಯರು ಗುರುಗಳಾಗಿ ಪಾಠ ಹೇಳ್ತಾ ಕೂತ್ಬಿಡ್ತೀನಿ. ಅದ್ರ ತಕ್ಕಂತೆ ವೈಭವ ಇರ್ತೀನಿ. ಮಧ್ಯಾಹ್ನ ಊಟ ಮಾಡಿದ್ದಾರೆ, ಹಾಗೆ ಹೊರಗಿದ್ದಾರೆ. ಮತ್ತೆ ನಿದ್ದೆ ಮಾಡೋದು ತಪ್ಪು, ಸುಮ್ ವಿಶ್ರಾಂತಿ ತಗೊಳ್ಳೋದು ತಪ್ಪ, ಸುಮ್ಮನೆ ಹಾಗೆ ಹೊರಗಿದ್ದಾರೆ. ಏನೋದು ವೈಭವದ ಜೊತೆಗೆ ಹಂಸತುಲಿಕ ಸ್ವಲ್ಪ ಅಂತಾರಲ್ಲ, ಹಾಕಿ ಬರ್ಕೊಂಡು ಕಾಂಚ ಹಚ್ಚಿಕೊಂಡಿದ್ದಾರೆ. ಹೆಂಡತಿ ಬಂದಿದ್ದಾರೆ, ಕಾಲೋಗ್ತಿದ್ದಾರೆ. ನಿಲುವು ಕನ್ನಡಿ, ಒಂದ್ ಮುಂದೆ ಕನ್ನಡಿ ಇದೆ, ನೋಡ್ಕೋತಾ ತಾಂಬೂಲ ಹಾಕೊಂಡು ಕೂತಿದ್ದ. ಆ ಸೀನು ಬಹಳ ವೈಭವದ ಸೀನ್ ಅದು. ಆ ಹೊತ್ತಿಗೆ ಸರಿಯಾಗಿ ಒಬ್ಬ ತಾತಯ್ಯ ಬರ್ತಾನೆ ಮನೆ ಮುಂದೆ, ಹಾಡ್ಕೋತ ಬರ್ತಾನೆ. ಅದೇ ಶುರು ಮಾಡಿದ್ದಲ್ಲ ಅವನು, ಹಾಡ್ತಾ ಹಾಡ್ತಾ ಬಂದ. ಇವ್ರು ಯೋಗ ಹೇಗಿದೆ ನೋಡಿ, ಮನೆ ಮುಂದೆ ಬರೋ ಹೊತ್ತಿಗೆ ಸರಿಯಾಗಿ ಹಾಡು ಎಲ್ಲಿ ಬಂದಿತ್ತು, ಪಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ ಅಂತ ಹೇಳ್ತಾ ಇದ್ದಾರೆ. ಪಂಚ ಬಾರದು ಮಡದಿ ಬಾರಳು ಸುಮ್ಮನೆ ಹಾಡ್ಕೊಂಡು ಚಪ್ಪಾಡಿಕೊಂಡು ಚೆನ್ನಾಗಿ ಹೇಳ್ತಾರೆ ತೋರ್ಬಿಡ್ತೀವಿ ಅಷ್ಟೇ. ಏ ಭಾರಿ ಚೆನ್ನಾಗಿ ಹೇಳ್ತಾರೆ, ಭಾರಿ ಚೆನ್ನಾಗಿ ಅಷ್ಟೇ ನಮ್ದು ಅಷ್ಟೇ. ಯಾರು ಚೆನ್ನಾಗಿ ಬರೋದಾರೆ ಚೆನ್ನಾಗಿ ಹೇಳ್ತಾರೆ ಅಷ್ಟೇ, ನಾವು ಚೆನ್ನಾಗಿ ಆಗೋದಿಲ್ಲ ಇಷ್ಟೇ ಮುಖ್ಯ. ಅವ್ರು ಹಾಗಲ್ಲ, ಮಂಚಬಾರದು ಶಾಕ್ ಆಯ್ತು ಅವ್ರಿಗೆ ಇಮ್ಮಿಡಿಯೇಟ್ ಆಗಿ. ಮಂಚಬಾರದು ಹೌದಲ್ಲ ಅಂತ ಹೇಳಿದ್ರು. ಓದಿ ಸಿಕ್ಕಾಪಟ್ಟೆ ಓದ್ದವರು ಅವರು ಸಷ್ಟ ಮಂಚ ಬಿಟ್ಟು ಕೆಳಗಿಳಿದ್ರು. ಮಂಚ ಬಿಟ್ಟು ಇಮ್ಮಿಡಿಯೇಟ್ ಆಗಿ ಬಸ್ ಹೋಗೋದಿಲ್ಲ, ಅದೇನ್ ಮಾಡ್ತೀರಿ ನಾವೀಗ ಸಷ್ಟ ಕೆಳಗಾಡ್ತೀವಿ ಅಷ್ಟೇ. ಬಸ್ ಅಲ್ಲಿ ಕೂತಿರ್ತಾನೆ, ಅದ್ ಬರ್ತಾರೆ ಬಸ್ ಹೋಗೋದಿಲ್ಲ ಅಂತಾರೆ. ಯಾರು ದಬಾ ದಬಾದ ಹಿಡಿದ್ಬಿಡ್ತಾರೆ ಕೆಳಗೆ, ಫಾಸ್ಟ್ ಆಗಿ ಹೇಳ್ತಾರೆ ಮತ್ತೆ ಇನ್ನೊಂದು ಈ ಬಸ್ ಹೋದ್ರೆ ಕೈಯಲ್ಲೇ ಹೋದ್ರೆ ಕಷ್ಟ, ಇನ್ನೊಂದು ಬಸ್ ಎಷ್ಟಾದ್ರೆ ಕಷ್ಟ, ಕಿಡಿಕಿಂದ ಆಗಿಬಿಡ್ತಾರೆ ಅವರು ಪಾಪ. ಕಷ್ಟ ಮಂತ್ರಿ ಮಂತ್ಯ ಬಾರ ಹೇಳಿದ್ರು, ಮಂಜ್ ಮಡದಿ ಬಾರಳು ಹೇಳ್ತಿದ್ದಾರೆ, ಮಡದಿ ಬಾರಳು. ಅದಂತೂ ಜಗತ್ತಿಗೆ ಇವತ್ತಂತೂ ಸತ್ತೇ ಬರೋದಿಲ್ಲ, ಬದುಕಾಗ ಬರೋದು ಗ್ಯಾರಂಟಿ ಇಲ್ಲ ಅಂತ ಕಾಲ ಇತ್ತು. ಮಡದಿ ಬಾರಳು ಎದೆ ಬಂದ್ರು, ಹೊರಗೆ ಬಂದ್ರು, ಕಂಚು ಕನ್ನಡಿ ಬಾರವು ಕರಡಿ ಉಳ್ಳು ಹೊರಗಾಕಿದ್ರೆ ಆ ಕಡೆಗೆ ಹೊರಗು ಬಂದ್ರು. ಮತ್ತೆ ಸಂಚಿತಾರ್ಥವು ಕಿಂಚ ಬಾರದು, ಕೂಡಿಟ್ಟ ಯಾವುದು ಬರೋದಿಲ್ಲ, ಸೇವಿಂಗ್ಸ್ ಅಂತಲ್ಲ ಸಂಚಿತ ಠೇವಣಿ ಏನಿಲ್ಲ, ಏನೂ ಬರೋದಿಲ್ಲ. ಈಗಿದ ಆ ಹಾಡು ನುಡಿ ಬಗೆ ಹೊತ್ತಿಗೆ ಬಾಯ ಬಾಗಲು ನಿಂತಿದ್ರು, ಅಂತಾಗಲೇ ನಿಂತಿದ್ರು, ದೃಶ್ಯದೆಲ್ಲ ತಗೊಂಡ್ರು, ಕೃಷ್ಣಾರ್ಪಣ ತಿಟ್ಟಿದ್ದು ಹಟ್ಟಿದ್ದೆ ಕೆಲಸ. ಯಾವ್ದು ಬರುತ್ತೆ ಅದು ನೆಗೆಟಿವ್ ಅಲ್ಲ, ಪಾಸಿಟಿವ್. ಯಾವ್ದು ಬರೋದಿಲ್ಲ ಅಂತ ಎಲ್ಲ ಡಿಸ್ಟ್ರಕ್ಟಿವ್ ಅಪ್ರೋಚ್ ಮಾಡ್ಬಿಟ್ಟು ಅದು ಬರೋದಿಲ್ಲ ಇದು ಬರೋದಿಲ್ಲ ಅಂತ ಏನ್ ತಿನ್ಬೇಕಾಗಿದ್ರೆ ಅದಕ್ಕೆ ಹೇಳ್ತಾರೆ, ಮುಂಚೆ ಮಾಡಿರೋ ಧರ್ಮವ, ಧರ್ಮ ಒಂದೇ ಬರ್ತದೆ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯರೆತ್ತಿನ ಗೋವಿಂದ ನಮ ರಕ್ಷಿಸೋ, ಇದು ಹರಿದಾಸ ಸಾಹಿತ್ಯದ ವೈಶಿಷ್ಟ್ಯ, ಶಾಸ್ತ್ರದ ವೈಶಿಷ್ಟ್ಯ. ಕೆಟ್ಟದನ್ನ ಬಿಡಿ ಬಿಡಿ ಅಂತ ಅಷ್ಟೇ ಹೇಳೋದಿಲ್ಲ ಅವರು, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾರೆ, ಅಷ್ಟೇ ಒಳ್ಳೆಯದನ್ನು ಇಳಿರಿ ಅಂತ ಹೇಳ್ತಾರೆ. ತದನಂ ಬಹುಲೋಕ ವಿಚಿಂತನಯ ಪ್ರಬಣಂ ಕುರು ಮಾನಸ ಮೀಶಪದೆ. ತಕ್ಷಣ ಹೊರಟರು, ತೀರ ಹೊರಟರು, ಪಾಠ ಪ್ರವಚನ ಮಾಡ್ತಕ್ಕೂ. ಮುನವಳ್ಳಿ ಅಂತ ಒಂದು ಊರಿದೆ, ಇವತ್ತು ಮುನವಳ್ಳಿ ಅಂತಲೇ ಪ್ರಸಿದ್ಧ, ಇವರಿಂದ ಬಂದು ಹೆಚ್ಚಿರ್ತದೆ. ಅಲ್ಲೇ ಮಲಪ್ರಭಾ ನದಿಯ ತೀರ, ಅಲ್ಲಿ ತಪಸ್ ಮಾಡ್ತಾ ಕೂತ್ಬಿಡ್ತಾರೆ. ಭಯಂಕರವಾದಂತಹ ಪೂರ್ವವಾದಂತಹ ರೀತಿ, ಮೊದಲು ಬ್ರಹ್ಮಚಾರಿಗಳು, ಆಮೇಲೆ ಗೃಹಸ್ಥರಾಗಿದ್ದರು,